ఆనంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణ దేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ నమః. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామాః భవంతేవ శపథోబింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమరం శాంతం విజయాఖ్యగురుం భజే శ్రీగురుభ్యో నమః. హరిః ఓం. ఓం జన్మాద్యస్య యతోన్వయాత్ ఇతరతశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముహ్యంతియం సూరయః. తేజో వారి మృదాం తథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి శ్రీగురుభ్యో నమః. హరి ఓం. త్రికూట పర్వత వరుణదేవర ఉద్యానవన ఆ హత్తిర ప్రాంతదల్లి ఋతుమతు అంట, అంద్రె ಎಲ್ಲ ಋತುಗಳಲ್ಲೂ ಎಲ್ಲ ಫಲಗಳು ಬಿಡುತ್ತಲ್ಲಿ ಅಂತ ಒಳ್ಳೆ ಉದ್ಯಾನವನ. ಅಲ್ಲಿ ಒಂದು ಸರೋವರ, ಆ ಸರೋವರದಲ್ಲಿ ಮೊಸಳೆ ವಾಸ ಮಾಡಿಕೊಂಡಿದೆ. ನೀರು ಕುಡಿಯಲಿಕ್ಕೆ ಗಜೇಂದ್ರ ಬರ್ತಾ ಇದೆ, ಆನೆ ತನ್ನ ಹಿಂಡಿನ ಜೊತೆಗೆ ಬರ್ತಾ ಇದೆ. ಆ ಆನೆ ಎಷ್ಟು ಪ್ರಬಲವಾಗಿತ್ತು ಅಂದರೆ ಆ ಆನೆಯ ಆ ತಲೆಯಿಂದ ಸೋರತಕ್ಕಂಥ ಮದದ ರಸ, ಆ ರಸದಿಂದಾಗಿ ಆ ವಾಸನೆ ಎಲ್ಲಿ ಬಂದರೆ ಆ ವಾಸನೆ ನೋಡಿ ಸಿಂಹಗಳು ಓಡಿ ಹೋಗ್ತಿದ್ವಂತೆ. ಅಂಥ ಭಯಂಕರವಾಗಿರತಕ್ಕಂಥ ಬಲಪೌರುಷ ಇರತಕ್ಕಂಥ ಆನೆಯಾಗಿತ್ತು. ತನ್ನ ಮೇಲೆ ತನಗೆ ನಂಬಿಕೆ, ತನ್ನವರ ಮೇಲೆ ನಂಬಿಕೆ, ನಾನು ನನ್ನದು ಅಂತ. ಅಂಥ ಆನೆ ಸರೋವರಕ್ಕೆ ಇಳಿಯುತ್ತಾ ಇದೆ. ಇಳಿದು ನೀರನ್ನೆಲ್ಲ ಕದಡಿ ಹಾಕುವಾಗ ಋಷ ಅಗ್ರಹೀತ್ ಮೊಸಳೆ ಆನೆಯ ಕಾಲನ್ನು ಸಿಟ್ಟಿನಿಂದ ಹಿಡಿತಾ ಇದೆ. ನನ್ನವರಿದ್ದಾರೆ ಎಂಬ ಭಾವನೆ ಹೊರಟು ಹೋಯಿತು. ಎಲ್ಲ ಆನೆಗಳು ಸರಿದು ಹೋದವು. ನಂತರ ತನ್ನಲ್ಲಿ ಶಕ್ತಿ ಕುಗ್ಗುತ್ತಾ ಹೋಯಿತು. ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯಿತು. ಕೊನೆಗೆ ಪ್ರಾಣ ಸಂಕಟ ಪರಿಸ್ಥಿತಿ. ಆವಾಗ ಭಗವಂತನನ್ನು ಕೂಗಿ ಕರೀತಾ ಇದೆ ಗಜೇಂದ್ರ. ಭಗವಂತ ಓಡಿ ಬರ್ತಾ ಇದ್ದಾನೆ. ಅಲ್ಲಿರುವ ಕಮಲವನ್ನು ತೆಗೆದು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಇದ್ದಾನೆ ಗಜೇಂದ್ರ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಭಗವಂತ ಸ್ವೀಕಾರ ಮಾಡಿದ. ಚಕ್ರದಿಂದ ಮೊಸಳೆಯನ್ನು ಕತ್ತರಿಸಿ ಅದಕ್ಕೆ ಸದ್ಗತಿ ಕೊಟ್ಟ. ಹೂಹು ನಾಮ ಗಂಧರ್ವ ದೇವಲ ಋಷಿಗಳನ್ನು ವಿಶೇಷವಾಗಿ ಅವರು ಸ್ನಾನ ಮಾಡುವಾಗ ನೀರಿನಲ್ಲಿ ಕಾಲು ಹಿಡಿದು ಎಳೆದದ್ದಕ್ಕೆ ಅವರಿಗೆ ಶಾಪ ಬಂತು. ತನ್ನ ಭಕ್ತನಾದ ಗಜೇಂದ್ರನ ಪಾದವನ್ನು ಹಿಡಿದದ್ದಕ್ಕೆ ಮೊದಲು ಆತನಿಗೆ ಆ ಮೊಸಳೆ ಜನ್ಮದಿಂದ ಮೋಕ್ಷವನ್ನು ಮಾಡಿ ತದನಂತರ ಆನೆಗೆ ಸದ್ಗತಿಯನ್ನು ಕೊಡತಾ ಇದ್ದ. ಆನೆಗೆ ಇವತ್ತು ನಡೆದದ್ದೇ ನೆನಪಿರಲ್ಲ ಅಂತ ಹೇಳ್ತಾರೆ. ಅಂಥ ಸ್ತಬ್ಧ ಪ್ರಾಣಿ ಅಂಥ ಕಾಲಕ್ಕೆ ಅಂಥ ಸ್ತಬ್ಧ ಪ್ರಾಣಿಗೆ ದೇವರ ನೆನಪು ಹೇಗೆ ಬಂತು ಹೇಳ್ತಾರೆ. ಹಿಂದೆ ಇಂದ್ರದ್ಯುಮ್ನ ಮಹಾರಾಜ ತಪಸ್ಸನ್ನು ಮಾಡ್ತಾ ಇದ್ದ. ಅಗಸ್ತ್ಯರು ಬಂದರೆ ಎದ್ದಿಲ್ಲ. ಆವಾಗ ಅಗಸ್ತ್ಯರು ಶಾಪ ಕೊಟ್ಟು ಹೋಗ್ತಾ ಇದ್ದಾರೆ. ಭಗವಂತನ ಪೂಜಾ ಕಾಲಕ್ಕೆ ಏಳಬಾರದು ಹೌದು, ಆದರೆ ದೊಡ್ಡವರು ಬಂದರೆ ಎದ್ದು ಗೌರವ ಕೊಡಬೇಕು. ಕೊಡಲಿಲ್ಲ, ಅದರಿಂದ ಸ್ತಬ್ಧನಾಗಿ ಸುಮ್ಮನೆ ಕೂತಿದ್ದೀಯ, ಅದಕ್ಕೆ ನೀನು ಸ್ತಬ್ಧವಾದ ಜನ್ಮ ಪಡಿ. ಆ ರೀತಿಯಲ್ಲಿ ಇಂದ್ರದ್ಯುಮ್ನ ಮಹಾರಾಜನೇ ಇಲ್ಲಿ ವಿಶೇಷವಾಗಿರತಕ್ಕಂಥ ಆನೆಯ ಜನ್ಮವನ್ನು ಪಡೆದು ಭಗವಂತನ ಅನುಗ್ರಹದಿಂದ ಪರಿಹಾರ ಮಾಡಿಕೊಂಡದ್ದು. ನಂತರ ಅಲ್ಲಿ ಹೇಳ್ತಾ ಬರುತ್ತಾ, ಯಾರಾದರೆ ಗಜೇಂದ್ರನನ್ನು ಭಗವಂತನನ್ನು ಆ ಸರೋವರವನ್ನು ನೆನೆಯುತ್ತಾರೋ, ನೆನೆದು ಸ್ತೋತ್ರವನ್ನು ಹೇಳುತ್ತಾರೋ, ಅವರಿಗೆ ಎಂದೂ ವಿಶೇಷವಾಗಿರತಕ್ಕಂಥ ದುಃಸ್ವಪ್ನದ ಬಾಧಾದಿಗಳಿರಲ್ಲ. ತದನಂತರ ಬರತಕ್ಕಂಥ ಕಥಾಭಾಗ ದೇವದಾನವರ ಸಂಗ್ರಾಮ. ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ ನಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ದೇವತೆಗಳಿಗೆ ದೂರ್ವಾಸರ ಶಾಪವೂ ಬಂತು. ದೂರ್ವಾಸರು ಹರಿಯ ನಿರ್ಮಾಲ್ಯವನ್ನು ಆನೆಯ ಮೇಲಿರತಕ್ಕಂಥ ಇಂದ್ರದೇವರ ಕೈಗೆ ಬೀಳುವಂತೆ ಹಾಕಿದರೆ ಕೆಳಗಿದ್ದವರು ಆ ನಿರ್ಮಾಲ್ಯವನ್ನು ತಾವು ಶಿರದಲ್ಲಿ ಧಾರಣೆ ಮಾಡದೆ ಆನೆಯ ತಲೆ ಮೇಲೆ ಇಟ್ಟದ್ದಕ್ಕೆ ಆನೆ ತನ್ನ ಕಾಲು ಕೆಳಗೆ ಹಾಕಿತು. ಅದಕ್ಕಾಗಿ ನಿನ್ನ ಸಂಪತ್ತೆಲ್ಲ ಹಾಳಾಗಲಿ ಅಂತ ಶಾಪ ಕೊಟ್ಟು ಎಲ್ಲ ಕಾರಣದಿಂದಾಗಿ ಭಗವಂತನ ಶರಣಾಗತರಾದರೆ ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಂಡು ಕ್ಷೀರಸಾಗರವನ್ನು ಮಥನ ಮಾಡಿ ನಿಮಗೆ ಅಮೃತ ಸಿಗುತ್ತೆ, ಅದನ್ನು ಪಾನ ಮಾಡಿದರೆ ನಿಮಗೆ ಸಾವ ಮೊದಲಾದವಳು ಇರಲ್ಲ ಅಂತ ಹೇಳಿದಾಗ ದೇವದಾನವರ ಸಂಧಿ ಆಗ್ತಾ ಇದೆ ಬಲಿ ಮಹಾರಾಜನ ಜೊತೆಗೆ. ಪರ್ವತವನ್ನು ತರಲಿಕ್ಕೆ ಹೋಗಿ ಸಾಧ್ಯವಿಲ್ಲದೆ ಭಗವಂತನ ಪ್ರಾರ್ಥನೆ ಮಾಡಿದರೆ ಗರುಡನ ಮೇಲೆ ಇಟ್ಟು ಭಗವಂತ ಒಂದೇ ಕೈಯಿಂದ ಹಸ್ತೇನ ಏಕೇನ ಲೀಲಯ್ಯ ಅಂತ ಒಂದೇ ಕೈಯಿಂದ ಆ ಗಿರಿಯನ್ನು ಎತ್ತಿ ಸಮುದ್ರಕ್ಕೆ ತರ್ತಾ ಇದ್ದಾನೆ. ಸಮುದ್ರದಲ್ಲಿ ಇಟ್ಟದ ಮೇಲೆ ಆ ಪರ್ವತ ಮುಳುಗಿ ಹೋಗ್ತಾ ಇದೆ. ತಾನಾಗಿ ಕೂರ್ಮರೂಪಿಯಾಗಿ ಧಾರಣೆ ಮಾಡುತ್ತಾ ಇದ್ದಾನೆ. 100,000 ಯೋಜನ ವಿಸ್ತಾರ ಇರತಕ್ಕಂಥ ಬೆನ್ನಿನಿಂದ ಕೂರ್ಮನಾಗಿ ಬಂದು ಆ ಬೆಟ್ಟವನ್ನು ಹಿಡಿತಾ ಇದ್ದಾನೆ. ಮಥನ ಮಾಡುವಾಗ ಬೆಟ್ಟ ಹಾರತಾ ಇದ್ದರೆ ಹೇಗೆ ಹಾರತಿತ್ತು ಅಂದರೆ ಭರ್ಜಿತ ಬೀಜವತ್ತು ಅಂತ ವಾದಿರಾಜರು ಹೇಳ್ತಾರೆ. ಲಕ್ಷಾಲಂಕಾರದಲ್ಲಿ ಹುರಿಯೋ ಪುಟ್ಟಿಯಲ್ಲಿ ಭತ್ತವನ್ನು ಹುರಿದರೆ ಅರಳಿಗಾಗಿ ಭತ್ತ ಹೇಗೆ ಹಾರಬೇಕು ಹಾಗೆ ಹಾರತಾ ಇತ್ತು ಅಂದು ದೊಡ್ಡ ಪರ್ವತ. ದೇವತೆಗಳು ಎಲ್ಲರೂ ಪ್ರಾರ್ಥನೆ ಮಾಡಿದರೆ ಅಜಿತನಾಮಕನಾಗಿ ಸಾವಿರ ಕೈಗಳಿಂದ ಪರ್ವತವನ್ನು ಒತ್ತಿ ಹಿಡಿದ. ಶಕ್ತಿ ಸಾಲದೇ ಹೋದರೆ ಎಲ್ಲರಿಗೂ ತಾನೇ ಅನೇಕ ರೂಪಗಳಿಂದ ದೇವದಾನವರಲ್ಲಿ ಸೇರಿಕೊಂಡ, ಪರ್ವತದಲ್ಲೂ ಒಂದು ರೂಪದಿಂದ ಸೇರಿದ, ವಾಸುಕಿಯಲ್ಲೂ ಒಂದು ರೂಪದಿಂದ ಸೇರಿದ, ತಾನೇ ದೇವದಾನವರಲ್ಲಿದ್ದುಕೊಂಡು ಮಥನ ಮಾಡಿಸಿದ, ಎಲ್ಲವನ್ನು ತಾನೇ ಮಾಡಿಸಿದ. ದೈತ್ಯರನ್ನ ಬಾಲ ಹಿಡಿಯಲಿಕ್ಕೆ ಹೇಳಿದ, ಅವರು ನಾವು ಹೆಡೆ ಹಿಡಿತೀವಿ ಅಂತ ಬಂದರು. ಮೊದಲು ಬಂದದ್ದೇ ಹಲಾಹಲ, ದೈತ್ಯರಿಗೆ ಬಡಿತು. ನಂತರ ಕ್ರಮವಾಗಿ ಇಬ್ಬರಿಗೂ ಸಂಬಂಧಪಟ್ಟದ್ದು, ಅವರವರು ತಗೊಳ್ಳುವಂಥದ್ದು ಎಲ್ಲರೂ ಬಂದು ಉಚ್ಚೈಷ್ಟವ ಐರಾವತ ಮೊದಲಾದ್ದೆಲ್ಲವೂ ಬಂತು. ಕೊನೆಗೆ ಯಾರಿಗೂ ಸಂಬಂಧಪಡದಂಥ, ದೇವರಿಗೆ ಮಾತ್ರ ಸಂಬಂಧಪಟ್ಟಂಥ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ, ದೇವರ ಕೊರಳಲ್ಲಿ ಹಾರ ಹಾಕ್ತಾ ಇದ್ದ. ಲಕ್ಷ್ಮೀ ನಾರಾಯಣರ ಮದುವೆ ಆಯಿತು. ಇತ್ತ ಅಮೃತ ಕಲಶವನ್ನು ಹಿಡ್ಕೊಂಡು ಧನ್ವಂತರಿ ನಾಮಕ ಭಗವಂತ ಮೇಲಕ್ಕೆ ಬರ್ತಾ ಇದ್ದಾನೆ. ಆತನ ಕೈಯಿಂದಲೇನೇ ಕಲಶವನ್ನು ತಗೊಂಡ್ರು ದೈತ್ಯರೆಲ್ಲ. ದೇವರೇ ಬಿಟ್ಟುಕೊಟ್ಟದ್ದು, ಅವರ ಬುದ್ಧಿ ಜಗತ್ತಿಗೆ ತೋರಬೇಕು. ಸರಿ, ತಗೊಂಡವರು ಯಾರೂ ಕುಡಿಲಿಕ್ಕಾಗಿಲ್ಲ. ಯಾಕೆ? ನಾ ಮೊದಲು ಕುಡಿಬೇಕು, ನಾ ಮೊದಲು ಕುಡಿಯಬೇಕು ಅಂತ. ಅಂಥ ಕಾಲಕ್ಕೆ ಮೋಹಿನಿ ರೂಪದಲ್ಲಿ ಭಗವಂತ ಬಂದು ಎಲ್ಲರೂ ಪ್ರಾರ್ಥನೆ ಮಾಡಿದರೆ ನನ್ನ ಮನಸ್ಸಿಗೆ ಬಂದಂತೆ ಬಡಿಸ್ತೇನೆ ಅಂತ ಹೇಳಿ ಒಪ್ಪಿಕೊಂಡ ಮೇಲೆ ಆ ಅಮೃತವನ್ನು ದೇವತೆಗಳಿಗೆ ಮಾತ್ರ ಬಿಡಿಸಿ ದೈತ್ಯರಿಗೆ ಕೇವಲ ನೋಟ ಮಾತ್ರ ಕೊಟ್ಟಂತಹ ಸ್ವಾಮಿ, ಮಧ್ಯದಲ್ಲೇ ದೇವತೆಗಳ ರೂಪದಲ್ಲಿ ಪ್ರವೇಶ ಮಾಡಿದಂತಹ ರಾಹುವನ್ನು ತಲೆಕತ್ತರಿಸಿದ ಭಗವಂತ ಸೂರ್ಯಚಂದ್ರರ ಒಂದು ಸೇವೆಯನ್ನು ಸ್ವೀಕಾರ ಮಾಡಿ, ನಂತರ ಶಂಖಚಕ್ರಧಾರಿಯಾಗಿ ಭಗವಂತ ನಿಂತರೆ ದೈತ್ಯರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ. ದೇವತೆಗಳು ಯುದ್ಧಕ್ಕೆ ಬರ್ತಾ ಇದ್ದಾರೆ, ದೈತ್ಯ ಮಾಯೆಯಿಂದ ಕಂಗಾಲಾಗ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಭಗವಂತ ಚಕ್ರವನ್ನು ಪ್ರಯೋಗ ಮಾಡಿ ದೈತ್ಯ ಮಾಯೆಯನ್ನು ಕತ್ತರಿಸಿ ಯುದ್ಧದಲ್ಲಿ ದೇವತೆಗಳಿಗೆ ಜಯ ಆಗುವಂತೆ ಮಾಡಿದರೆ ವಜ್ರಾಯುಧದ ಪೆಟ್ಟಿನಿಂದ ಬಲಿಮಹಾರಾಜನಿಗೆ ಪ್ರಾಣತ್ಯಾಗ ಆಯಿತು. ಪ್ರಾಣತ್ಯಾಗ ಆದಾಗ ಶುಕ್ರಾಚಾರ್ಯರ ಮುಂದೆ ಕರ್ಕೊಂಡು ಹೋದರೆ ಅವರು ಪ್ರಾಣವನ್ನು ದಾನ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಾಣ ಕೊಟ್ಟ ಗುರುಗಳಿಗೆ ತನ್ನ ವಿಶೇಷವಾಗಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ ರಾಜ. ಅಂತಹ ರಾಜನಿಗೆ ವಿಶೇಷವಾಗಿರತಕ್ಕಂಥ ಶತ್ರುಯುದ್ಧಯಾಗ, ವಿಶ್ವಯುದ್ಧಯಾಗವನ್ನು ಮಾಡಿಸಿ ಅಕ್ಷಯ ತೂಣೀರ, ಧನುಸ್ಸು, ರಥ ಎಲ್ಲವನ್ನ ಕೊಟ್ಟು ಕಳಿಸಿ ಸ್ವರ್ಗವೆಲ್ಲ ಬಲಿಮಹಾರಾಜನ ಅಧೀನ ಆಗುವಂತೆ ಮಾಡಿದರು. ನಂತರ ವಿಶೇಷವಾಗಿ ರುದ್ರದೇವರು ಕೇಳಿಕೊಡ್ತಾ ಇದ್ದಾರೆ, ಸ್ವಾಮಿ ನಿನ್ನ ರೂಪ ದರ್ಶನ ಮಾಡಬೇಕು, ಜಗತ್ತಿಗೆಲ್ಲ ಮೋಹ ಕೊಟ್ಟಂತಹ ರೂಪವಯ್ಯ. ಆವಾಗ ಒಂದು ಸಲ ರುದ್ರದೇವರು ಹೆಂಡತಿ ಮಕ್ಕಳು ಎಲ್ಲರಿಂದ ಕೂಡಿಕೊಂಡು ಬರುವಾಗ ದರ್ಶನ ಕೊಟ್ಟು ಮೋಹಗೊಳಿಸಿ ಆಶ್ಚರ್ಯಪಡಿಸಿದಂತಹ ಭಗವಂತನ ಮೋಹಿನಿ ರೂಪವನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದ. ನಂತರ ವಿಶೇಷವಾಗಿರತಕ್ಕಂಥ ಬಲಿಮಹಾರಾಜ ತಾನು ವಿಶೇಷವಾಗಿರತಕ್ಕಂಥ ಸ್ವರ್ಗವನ್ನು ತಾನು ಆಕ್ರಮಣ ಮಾಡಿಕೊಂಡರೆ ಅದಿತಿ ದೇವಿ ಪಯೋವ್ರತವನ್ನು ಮಾಡ್ತಾ ಇದ್ದಾಳೆ. ಭಗವಂತ ವಾಮನನಾಗಿ ಅವತಾರ ಮಾಡುತ್ತಾ ಇದ್ದಾನೆ. ಜಗತ್ತಿಗೆ ಉಪನಯನ, ಇನ್ನೊಂದು ಕಣ್ಣು ಯುವನೇ, ಅವನು ಉಪನಯನ ಮಾಡಿಸಿಕೊಂಡ. ಋಷಿಮುನಿಗಳು ಕೊಟ್ಟಿರತಕ್ಕಂಥ ಕೌಪೀನಾದಿ ಉಡುಗೊರೆಯನ್ನು ಸ್ವೀಕಾರ ಮಾಡಿದ. ನಂತರ ಬಲಿಯ ಯಜ್ಞವಾಟಕ್ಕೆ ಹೋಗ್ತಾ ಇದ್ದಾನೆ. ಬಲಿಯ ಯಜ್ಞವಾಟದಲ್ಲಿ ತನ್ನನ್ನು ತಾನು ಚಿಕ್ಕ ಹುಡುಗನಂತೆ ಬಚ್ಚಿಟ್ಟುಕೊಂಡು ಹೋಗ್ತಾ ಇದ್ದರು. ಅವನ ತೇಜಸ್ಸಿಗೆ ಎಲ್ಲರೂ ಎದ್ದು ನಿಲ್ತಾ ಇದ್ದಾರೆ. ಬಲಿ ಮಹಾರಾಜ ಬಂದ, ನನ್ನ ಪಿತೃಗಳ ಜನ್ಮ ಸಾರ್ಥಕ ಆಯಿತು, ನನ್ನ ಜನ್ಮ ಸಾರ್ಥಕ ಆಯಿತು, ವಂಶ ಸಾರ್ಥಕ ಆಯಿತು. ಬಾರಯ್ಯ, ಏನು ಬೇಕು ನಿನಗೆ? ಅವಾಗ ದೇವ ಕೇಳಿದ್ದು, ಮೂರು ಪಾದ ಭೂಮಿ ಕೊಟ್ಟರೆ ಸಾಕೆಂದ. ಹುಡುಗ ನೀನು ಏನು ಕೇಳಬೇಕೋ ಗೊತ್ತಿಲ್ಲ, ನನ್ನಂಥ ಕೊಡುಗ ಈ ದಾನಿ ಹತ್ರ ಬಂದು ಮೂರು ಪಾದ ಭೂಮಿ ಕೇಳ್ತಾ ಇದ್ದಿಲ್ಲಪ್ಪ, ಬೇಕಾದ್ರೆ ಒಂದು ದ್ವೀಪ ಕೇಳು, ಹುಡುಗಿಯರನ್ನ ಕೇಳು, ಏನು ಬೇಕಾದರೂ ನೀನು ಮದುವೆ ಮಾಡಿಕೊಡ್ತೇನೆ. ದೇವ ಅಂದ, ಅಸಂತುಷ್ಟೋ ದ್ವಿಜೋ ನಷ್ಟ, ಬ್ರಾಹ್ಮಣನಿಗೆ ಸಂತೃಪ್ತಿ ಅಂತಿರಬೇಕು ಬಂದದ್ದರಲ್ಲಿ, ಅದೇ ಇಲ್ಲದೆ ಹೋದರೆ ಬ್ರಾಹ್ಮಣ್ಯವೇ ಹೊರಟು ಹೋಗುತ್ತೆ. ನನಗೆ ಒಂದು ಸಂಧ್ಯಾವಂದನೆ ಮಾಡಲಿಕ್ಕೆ ಒಂದು ಚೂರು ಜಾಗ ಸಾಕಯ್ಯ. ಸರಿ, ಕೊಡಲಿಕ್ಕೆ ಹೋದಾಗ ಶ್ರೀಹರಿಯ ಅಚ್ಯುನ್ನ ಭಕ್ತರಾಗಿರತಕ್ಕಂಥ, ಏಕಾಂತ ಭಕ್ತರಾಗಿರತಕ್ಕಂಥ ಶುಕ್ರಾಚಾರ್ಯರು, ಅವರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಶಿಷ್ಯ ಸ್ವಾಮಿ ಭಗವಂತನಿಗೆ ದಾನ ಕೊಡ್ತಾ ಇದ್ದಾನೆ, ಆದರೆ ಭಗವಂತ ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದಾನೆ, ಫಲಭಾಗಿ ಆಗಲ್ಲ. ಅದಕ್ಕೆ ಬಂದದ್ದು ಶ್ರೀಹರಿ ಅಂತ ತಿಳಿಸಿಕೊಟ್ರು. ಮುಂದೆ ಅವ ಎರಡು ಹೆಜ್ಜೆಗೆ ಎಲ್ಲವನ್ನ ಆಕ್ರಮಿಸಿ ಇನ್ನೊಂದು ಹೆಜ್ಜೆಗೆ ಏನೂ ಇಲ್ಲ ಅಂತ ನನ್ನ ಕಟ್ಟಿ ಹಾಕ್ತಾನೆ ನೋಡು ಅಂತ ಹೇಳಿದರು. ಬಲಿ ಮಹಾರಾಜ, ಏನು ಬೇಕಾದರೂ ಆಗಲಿ ನಾನು ಕೊಡ್ತೇನೆ ಅಂದಾಗ, ಮತ್ತು ಆ ಸಂಪತ್ತಿನ ಸ್ಪರ್ಶ ಇವರಿಗೆ ಆಗಬಾರದು ಅಂತ ಶಾಪ ಕೊಟ್ಟರು. ಕೊನೆಗೆ ದಾನ ಕೊಡಲಿಕ್ಕೆ ಹೋದಾಗ ಗಿಂಡಿಯಲ್ಲಿ ಅಡ್ಡ ಕೂತರೆ ಭಗವಂತ ದರ್ಭೆಯಿಂದ ಇವರನ್ನು ಸರಿಸಿದ. ಅವರಿಗೆ ಒಂದು ದೇವರನ್ನು ನೋಡುವ ಕಣ್ಣಾದರೆ ಇನ್ನೊಂದು ಶಿಷ್ಯನ ಮೇಲೆ ಕಣ್ಣಾಗಿತ್ತು. ಆ ಕಣ್ಣನ್ನು ತೆಗೆದು ಬಿಟ್ಟ ಭಗವಂತ. ಬಲಿಯಿಂದ ದಾನವನ್ನು ಸ್ವೀಕಾರ ಮಾಡಿ ಎರಡು ಹೆಜ್ಜೆಗೆ ಇಡೀ ಜಗತ್ತನ್ನೇ ಅಳೆದು ಮೂರನೇ ಹೆಜ್ಜೆಗೆ ಎಲ್ಲಿ ಕೊಡ್ತಾ ಇದೆಯಾ ಅಂತ ಹೇಳಿ ಬಲಿಯನ್ನು ಕಟ್ಟಿ ಹಾಕಿ. ಅವಾಗ ಬಲಿಯ ಹೆಂಡತಿ ಬಂದು ಸ್ತೋತ್ರ ಮಾಡುತ್ತಾಳೆ, ಹೇ ಸ್ವಾಮಿ, ನಿನ್ನ ಸ್ವತ್ತು ನಿನ್ನ ಕೊಡಬೇಕಾಗಿತ್ತು, ನಿನ್ನ ಸ್ವತ್ತು ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟಿದ್ದಾನೆ ಈತ, ತಪ್ಪಯ್ಯ ಮಾಡಿದ್ದು, ಕ್ಷಮಾ ಮಾಡು. ಪ್ರಹ್ಲಾದರಾದರೂ ಬಂದು ಸ್ತೋತ್ರ ಮಾಡುತ್ತಾರೆ, ಅನುಗ್ರಹ ಮಾಡಬೇಕಯ್ಯ, ನೀನೇ ಕೊಟ್ಟದ್ದು ಇಂದ್ರ ಪದವಿ, ನೀನೇ ತಗೊಂಡದ್ದು. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ, ನೀನೇ ಕೊಟ್ಟದ್ದು ನೀನೇ ತಗೊಂಡದ್ದಯ್ಯ, ನಿನ್ನ ಅನುಗ್ರಹ ಆಗಬೇಕು, ನಂದು ಎಂಬ ಭಾವನೆ ಹೋಗಬೇಕು ಅಂದಾಗ ಬಲಿ ಮಹಾರಾಜ ಎಲ್ಲವನ್ನೂ ಕೇಳ್ತಾ ಇದ್ದಾನೆ, ಅಹಂಕಾರವೆಲ್ಲ ಹೋಯಿತು. ದೇವರಿಗೆ, ಸ್ವಾಮಿ ನಿನ್ನ ಪಾದ ನನ್ನ ತಲೆ ಮೇಲಿಡಯ್ಯ. ಆವಾಗ ಭಗವಂತ ಸರ್ವಸ್ವವನ್ನು ದಾನ ಮಾಡಿರತಕ್ಕಂಥ ಬಲಿ ಮಹಾರಾಜನಿಗೆ ಸ್ವರ್ಗಕ್ಕಿಂತ ಅತ್ಯಂತ ಅಧಿಕವಾಗಿರತಕ್ಕಂಥ ಸುತರಲೋಕಾಧಿಪತ್ಯವನ್ನು ಕೊಡ್ತಾ ಇದ್ದಾರೆ. ಸ್ವರ್ಗಂ ಸುತಲಂ ಸ್ವರ್ಗಿವಿ ಪ್ರಾರ್ಥ್ಯಂ ಅಂತ, ಸ್ವರ್ಗದಲ್ಲಿರುವವರು ಒಂದ್ಸಲ ಹೋಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರಂತೆ ಸುತರಲೋಕಕ್ಕೆ. ಅಂಥದ್ದು ಸುತರಲೋಕ, ಸುಖಭರಿತವಾಗಿರತಕ್ಕಂಥ ಸುತರಲೋಕಕ್ಕೆ ಅಧಿಪತಿಯನ್ನಾಗಿ ಮಾಡಿ ಬಾಗಿಲಲ್ಲಿ ತಾನೇ ನಿಂತ. ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ, ಬಲಿಯನ್ನು ಉದ್ಧರಿಸಿದೋ ದೇವ ಅಂತ. ಆ ರೀತಿಯಲ್ಲಿ ಬಲಿ ಮಹಾರಾಜನಿಗೆ ಅನುಗ್ರಹ ಮಾಡಿದಂಥ ಸ್ವಾಮಿ ಆತನ ಬಾಗಿಲಲ್ಲಿ ನಿಂತು, ನಾನಿಲ್ಲಿ ನಿಲ್ಲಬೇಕಾದ್ರೆ ಒಬ್ಬನೇ ಇರ್ಲಿಕ್ಕಾಗಲ್ಲ, ಇನ್ನೊಬ್ರು ಜೊತೆಗೆ ಬೇಕು, ಪ್ರಹ್ಲಾದ ಎದುರಿಗಿದ್ದರೆ ನಾನು ಇರ್ತೇನೆ ಅಂತ ಪ್ರಹ್ಲಾದನನ್ನು ಇಟ್ಟುಕೊಂಡು ಅಲ್ಲೇ ನಿಂತಹ ಭಗವಂತನ ಅತ್ಯಂತ ಕರುಣಾಮಯ ಚರಿತ್ರೆಯೇ ವಾಮನ ಚರಿತ್ರೆ. ನಂತರ ವಿಶೇಷವಾಗಿ ಸತ್ಯವ್ರತರಾಜನ ತಪಸ್ಸು ಮಾಡತಕ್ಕಂಥ ಮಹಾನುಭಾವನ ಅರ್ಘ್ಯ ಕೊಡುವಂಥವನ ಕೈಯಲ್ಲಿ ಚಿಕ್ಕ ಮೀನಾಗಿ ಬಂದು ದೊಡ್ಡ ಮೀನು ತಿನ್ನುತ್ತೇನೋ ಅಂತ ಹೇಳಿ ಆತನ ಕಮಂಡಲುವಿಗೆ ಹೋಗಿ ಅಲ್ಲಿ ದೊಡ್ಡವನಾಗಿ, ಅಲ್ಲಿಂದ ಪಾತ್ರೆಗೆ ಬಂದು ಅಲ್ಲಿ ದೊಡ್ಡವನಾಗಿ ಬೆಳೆದು, ನಂತರ ಅಲ್ಲಿಂದ ಸರೋವರಕ್ಕೆ ಬಂದು ಸರೋವರದಲ್ಲಿ ದೊಡ್ಡವನಾಗಿ, ನಂತರ ಸಮುದ್ರಕ್ಕೆ ಬಂದು ಇನ್ಯಾರು ತಿಂತಾರೋಡಣ್ಣ ಅಂತ ಹೇಳಿದಾಗ ಅರ್ಥ ಆಯಿತು, ಸ್ವಾಮಿ ನಿನ್ಯಾರು ತಿಂತಾರಯ್ಯ, ನೀನೇ ಜಗತ್ತನ್ನು ನುಂಗುವವ ಅಂತ ಹೇಳಿದಾಗ ಪ್ರಳಯ ಬರುತ್ತೆ, ನಾವೆಯಲ್ಲಿ ಸಪ್ತರ್ಷಿಗಳು ಬರುತ್ತಾರೆ, ನೀನು ಔಷಧಿಗಳನ್ನು ತುಂಬಿ ಅಲ್ಲಿ ಅವರ ಜೊತೆಗೆ ಬಾ, ಪ್ರಳಯ ಜಲಧಿಯಲ್ಲಿ ಉಪದೇಶವನ್ನು ಕೊಡ್ತೇನೆ ಅಂತ ಭಗವಂತ ಮತ್ಸ್ಯನಾಮಕನಾಗಿ ಅವರಿಗೆ ಪೂರ್ಣಾನುಗ್ರಹ ಮಾಡಿದ ಅಂತ ತಿಳಿಸಿಕೊಡ್ತ. ನಂತರ ವೈವಸ್ವತ ಮನುಗಳ ವಂಶ ವಿಸ್ತಾರವನ್ನು ಮಾಡಬೇಕು, ಸೂರ್ಯ ಚಂದ್ರರ ವಂಶ ವಿಸ್ತಾರವನ್ನು ಮಾಡಿ ನಮಗೆ ತಿಳಿಸಬೇಕು ಅಂತ ಹೇಳಿದಾಗ ವಿವಸ್ವಾನ್ ನಾಮಕ ಸೂರ್ಯದೇವರ ಮಗನಾಗಿರತಕ್ಕಂಥ ವೈವಸ್ವತ ಮನುಗಳು ಸಂತಾನಕ್ಕಾಗಿ ಯಜ್ಞವನ್ನು ಮಾಡಿದರೆ ಹುಟ್ಟಿದವಳೇ ಇಲ್ಲ, ಹೆಣ್ಣನ್ನು ಗಂಡು ಮಾಡಬೇಕು ಅಂತ ತಪಸ್ಸು ಮಾಡಿ ಗಂಡು ಮಾಡಿದರೆ ಆ ಗಂಡಾದ ಅಂದರೆ ಸುದ್ಯುಮ್ನ ಇಲೆಯೇ ಸುದ್ಯುಮ್ನ ಆಗಿದ್ದು, ಸುದ್ಯುಮ್ನ ಮೇರುಪರ್ವತದ ಪ್ರಾಂತದಲ್ಲಿ ರುದ್ರದೇವರ ವನ ಸುಕುಮಾರ ವನಕ್ಕೆ ಹೋಗಿ ಹೆಣ್ಣಾದರೆ ಅಲ್ಲಿ ಬುಧ ಆ ಇಲೆಯನ್ನು ಪುನಃ ಇಲೆಯಾಗಿರತಕ್ಕಂಥ ಸುದ್ಯುಮ್ನ ಪಾಣಿಗ್ರಹಣ ಮಾಡಿದರೆ ಅಲ್ಲಿ ಪುರೂರವ ಹುಟ್ಟಿ ಬಂದ. ನಂತರ ವಶಿಷ್ಠರು ತಪಸ್ಸನ್ನು ಮಾಡಿ ರುದ್ರದೇವರಿಗಾಗಿ ಈತನ ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗಿರುವಂತೆ ಅನುಗ್ರಹ ಮಾಡಿದರು. ಆತನ ವಿಶೇಷವಾಗಿರತಕ್ಕಂಥ ವಂಶದಲ್ಲೇ ಅನೇಕ ಜನರು ಬಂದರು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಮಕ್ಕಳಿಗಾಗಿ ವೈವಸ್ವತ ಮನುಗಳು ತಪಸ್ಸನ್ನು ಮಾಡಿದರು, ಅವರಿಗೆ ಇಕ್ಷ್ವಾಕು ಮೊದಲಾದಂಥ 10 ಜನ ಮಕ್ಕಳಾದರು. ವೃಷಧ್ರ ಕಾರುಷ ಮೊದಲಧಿಷ್ಠ ಮೊದಲಾದಂಥವರೆಲ್ಲರೂ ಬಂದರು. ಅದರಲ್ಲಿ ಶರ್ಯಾತಿ ಮಹಾರಾಜ ತನ್ನ ಮಗಳಾದ ಸುಕನ್ಯೆಯನ್ನ ಚವನ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿ ಜಗತ್ಪ್ರಸಿದ್ಧನಾದ ಅಂತ ಹೇಳ್ತಾರೆ. ಆ ಶರ್ಯಾತಿ ವಂಶದಲ್ಲಿ ಬಂದವನೇ ರೇವತ ಮಹಾರಾಜ. ರೇವತ ಮಹಾರಾಜ ತನ್ನ ಮಗಳಾಗಿರತಕ್ಕಂಥ ರೇವತಿಗೆ ಹುಡುಗ ಸಿಗದೆ ಬ್ರಹ್ಮದೇವರ ಹತ್ರ ಹೋಗಿ ಕೇಳಲಿಕ್ಕೆ ಹೋಗಿ ಇದ್ದ ಸ್ವಲ್ಪ ಹೊತ್ತಿನಲ್ಲಿ ಯುಗಗಳೆಲ್ಲ ಕಳೆದು ಹೋದರೆ ತನ್ನ ರಾಜ್ಯ ಇದ್ದ ಕಡೆಯೇ ಪುನಃ ಇಲ್ಲಿ ದ್ವಾರಕೆ ಇದೆ, ಅಲ್ಲಿ ಬಲರಾಮ ದೇವರಿದ್ದಾರೆ ಅಂತ ತಿಳ್ಕೊಂಡು ಬ್ರಹ್ಮದೇವರ ಆಜ್ಞೆ ಪ್ರಕಾರ ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಹಾಗೆಯೇ ನಾಭಾಗನ ಚರಿತ್ರೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ತಂದೆ ಭಾಗವನ್ನು ಹಂಚುವಾಗ ನಾಭಾಗ ಅಧ್ಯಯನ ಮಾಡ್ತಾ ಇದ್ದ, ಭಾಗ ಇಲ್ಲದೆ ಹೋಯಿತು. ಅದಕ್ಕೆ ತಂದೆಯನ್ನು ಕೇಳಿದರೆ ಆಂಗಿರಸರ ಛತ್ರದಲ್ಲಿ ಮಂತ್ರಗಳನ್ನು ಮರೀತಾರಯ್ಯ, ನೀನು ನೆನಪು ಮಾಡು, ನಿನಗೆ ಭಾಗವನ್ನು ಕೊಡ್ತಾರೆ ಅಂತ ಹೇಳಿದರೆ ಆವಾಗ ಅದೇ ಥರ ಮಾಡಿದರೆ ಯಜ್ಞ ಶೇಷವನ್ನು ಕೊಟ್ಟು ಕಳಿಸಿದರೆ ಅವರು ರುದ್ರದೇವರು ಹಿಂಬಾಲಿಸಿ ಬರ್ತಾರೆ. ಆವಾಗ ತಂದೆಯನ್ನು ಕೇಳಿದರೆ ಅವರದ್ದೇ ಭಾಗ ಅಂದಾಗ ಚೂರೂ ನೊಂದುಕೊಳ್ಳದೆ ರುದ್ರದೇವರಿಗೆ ಕೊಟ್ಟು ನಮಸ್ಕಾರ ಮಾಡಿದರೆ ರುದ್ರದೇವರವರಿಗೆ ಬ್ರಹ್ಮಜ್ಞಾನ ಕೊಟ್ಟು ಅನುಗ್ರಹ ಮಾಡಿ ಎಲ್ಲ ಪದಾರ್ಥವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಚಿಕ್ಕದಾಗಿರತಕ್ಕಂತಹ ನಾಭಾಗನ ಕಥ ಯಾರಾದರೆ ಮೂರು ಕಾಲಗಳಲ್ಲಿ ಸ್ಮರಣೆ ಮಾಡುತ್ತಾರೋ ಅವರಿಗೆ ಶ್ರೀಹರಿಯಲ್ಲಿ ಏಕಾಂತ ಭಕ್ತಿ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾಭಾಗ ಪುತ್ರನಾದವನೇ ಅಂಬರೀಷ ಮೂರು ದಿನದ ವ್ರತದ ಪರಿಚಯವನ್ನು ಜಗತ್ತಿಗೆ ಅದ್ಭುತವಾಗಿ ಮಾಡಿಕೊಟ್ಟಂಥ ಮಹಾತ್ಮ. ನಂತರ ಅಂಬರೀಷನ ಮಕ್ಕಳ ಆ ವಂಶವನ್ನು ಹೇಳ್ತಾ ಬರ್ತಾರೆ. ನಂತರ ಮನುಗಳಿಗೆ ಇಕ್ಷ್ವಾಕು ಹುಟ್ಟಿದ, ಕ್ಷುವತಃ ಮನೋಹ ಜಜ್ಞೆ, ಸೀನುವಾಗ ಹುಟ್ಟಿದವರೇ ಇಕ್ಷ್ವಾಕು. ಆತನಿಗೆ 100 ಜನ ಮಕ್ಕಳಾದರು. ಅದರಲ್ಲಿ ವಿಶೇಷವಾಗಿರತಕ್ಕಂಥ ವಿಕುಕ್ಷಿ ಮೊದಲಾದವರೆಲ್ಲ ಮಹಾನುಭಾವರು ಬಂದರು. ಅಲ್ಲಿ ಕಕುತ್ಸ್ಥ ಬರ್ತಾ ಇದ್ದಾನೆ ರಾಜ. ಕಕುತ್ಸ್ಥ ರಾಜ ಅಂದರೆ ಕಕುತ್ತು ಅಂತ ಹೇಳಿದರೆ ಕುತ್ತಿಗೆ ಬೆನ್ನು ಸೇರುವ ಜಾಗ. ಇಂದ್ರದೇವರೇ ಈ ರಾಜನ ಹತ್ರ ಬಂದರು, ದೈತ್ಯರ ಜೊತೆಗೆ ಯುದ್ಧ ಮಾಡುವಾಗ ನಿಮ್ಮ ಸಹಾಯ ಬೇಕು ಅಂತ ಕೇಳಿದಾಗ ರಾಜ ಹೇಳಿದ, ನಾನು ಯುದ್ಧ ಮಾಡ್ತೇನೆ, ಆದರೆ ನನಗೆ ತಕ್ಕಂಥ ವಾಹನ ಬೇಕು. ನನ್ನ ಮನಸ್ಸಲ್ಲಿ ಎಲ್ಲಿಗೆ ಹೋಗಬೇಕು ಅಂದುಕೊಂಡ್ರೆ ಆ ವಾಹನ ಹೊರಟೋಗಿರಬೇಕು, ನಾನು ಹೇಳಿದ ಮೇಲೆ ಹೋಗೋದಲ್ಲ ಅಂತ ಹೇಳಿದರೆ ಅಂಥ ವಾಹನ ಯಾರೂ ಇಲ್ಲ, ನಾನೇ ಬರಬೇಕಾಗುತ್ತೆ ಅಂತ ಇಂದ್ರದೇವರೇ ಎತ್ತಿನ ರೂಪದಲ್ಲಿ ಬಂದಾಗ ಅವರ ಬೆನ್ನಿನ ಮೇಲೆ ಕೂತದ್ದಕ್ಕೆ ಬೆನ್ನು ಕುತ್ತಿಗೆ ಸೇರುವಂಥ ಜಾಗ ಕಕುತ್ತು. ಅಲ್ಲಿ ಕೂತದ್ದಕ್ಕೆ ಕಕುದಿ ತಿಷ್ಠತಿ ಇತಿ ಕಕುತ್ಸ್ಥ ಅಂತ, ಕಕುತ್ಸ್ಥ ಅಂತ ರಾಜಾದ. ಆತನ ವಂಶದಲ್ಲಿ ಬಂದದ್ದಕ್ಕೆ ರಾಮಚಂದ್ರನಿಗೆ ಕಾಕುತ್ಸ್ಥ ರಾಮ ಅಂತ ಹೆಸರು ಬಂತು. ಅಲ್ಲಿ ಬಂದವನೇ ಮಹಾರಾಜ ಯುವನಾಶ್ವ. ಯುವನಾಶ್ವ ಮಹಾರಾಜ ಮಗನಾಗಲಿ ಅಂತ ಯಜ್ಞವನ್ನು ಮಾಡುತ್ತಾ ಅರ್ಧರಾತ್ರಿಯಲ್ಲಿ ಋಷಿಗಳು ಅಭಿಮಂತ್ರಣ ಮಾಡಿದಂಥ ನೀರನ್ನು ತಾನೇ ಕುಡಿದು ಬಿಟ್ಟ, ತಾನೇ ಗರ್ಭವನ್ನು ಪಡೆದ, ತಾನೇ ಹೊಟ್ಟೆ ಸೀಳಿಕೊಂಡು ಮಗ ಬಂದರೆ, ಮಗನನ್ನು ಋಷಿಗಳು ತನ್ನನ್ನು ಬದುಕಿಸಿದರೆ, ವಿಶೇಷವಾಗಿ ಹಾಲು ಹೇಗೆ ಕುಡಿಯುತ್ತಾನೆ ಮಗ ಅಂತ ಹೇಳಿದಾಗ ಇಂದ್ರದೇವರು ತನ್ನ ಬೆರಳಿಂದ ಅಮೃತವನ್ನು ಪ್ರಾಶನ ಮಾಡಿಸಿದರು. ಕಂ ದಾಸ್ಯತಿ ಅಂದರೆ ಮಾಂ ದಾಸ್ಯತಿ ಅಂತ ಇಂದ್ರದೇವರ ಬೆರಳಿಂದ ಅಮೃತವನ್ನು ಕುಡಿದು ಬೆಳೆದಂಥ ಮಗುವೇ ಮಾಂಧಾತ ಮಹಾರಾಜ. ಮಾಂಧಾತ ಮಹಾರಾಜನಿಗೆ 50 ಜನ ಹೆಣ್ಣು ಮಕ್ಕಳು. ಸೌಭರಿ ಋಷಿಗಳು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದರು ಕಾಳಿಂದಿ ಮಡುವಲ್ಲಿ. ಆ ಮಡುವಲ್ಲಿ ತಪಸ್ಸು ಮಾಡುವಾಗ ದೊಡ್ಡ ಮೀನೊಂದು ಅದರ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಮೇಲೆ ಕೂಡಿಸಿಕೊಂಡು ಅವರು ಸುತ್ತು ಹಾಕ್ತಾ ಇತ್ತು. ಅವರ ಮನಸ್ಸು ಮದುವೆ ಮೇಲೆ ಬಂತು. ಮಾಂಧಾತ ಮಹಾರಾಜನ ಹತ್ರ ಬರ್ತಾ ಇದ್ದಾರೆ ಸೌಹರ ಋಷಿಗಳು. ಹೇ ರಾಜ, ನನಗೆ ಒಬ್ಬ ಹೆಣ್ಣನ್ನು ಕೊಡು, ಕನ್ಯೆಯನ್ನು ಕೊಡು. ಇವರು ನೋಡಿದ್ರೆ ತುಂಬಾ ಮುದುಕರಾಗಿದ್ದಾರೆ, ಅವರು ಚಿಕ್ಕ ಹುಡುಗರು, ಹೇಗೆ ಕೊಡಬೇಕು ಅಂತ ರಾಜ ದುಃಖಿತನಾಗಿ ಎಲ್ಲಿ ಶಾಪ ಕೊಡ್ತಾರೋ ಅಂತ ಹೇಳಿ, ನೀವು ಆ ಹುಡುಗಿಯರ ಮುಂದೆ ಹೋಗಿ, ಸ್ವಯಂವರ ಪದ್ಧತಿ ನಮ್ಮದು, ಆದ್ದರಿಂದ ಆ ಹುಡುಗಿಯರಲ್ಲಿ ಯಾವ ಹುಡುಗಿ ನಿಮ್ಮನ್ನು ವರಣ ಮಾಡಿದರೆ ಅವ್ರು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ರಾಜನ ಮನಸ್ಸು ಗೊತ್ತಾಗಿ ಹುಡುಗಿಯರಿಗೆ ಒಳ್ಳೆ ನವಮನ್ಮಥನಂತೆ ಕಾಣಿಸಿದರು ಇವರು. 50 ಜನ ಅವರಿಗೆ ಕೊರಳಲ್ಲಿ ಹಾರ ಹಾಕಿ 50 ಜನ ಮದುವೆ ಮಾಡಿಕೊಳ್ತಾ ಇದ್ದಾರೆ. 50 ಜನರ ಜೊತೆಗೆ 50 ರೂಪಗಳಿಂದ 50 ಭವನಗಳಲ್ಲಿ 50 ಜನ್ಮದ ಕರ್ಮವನ್ನು ಕಳಕೊಂಡು ಸಿದ್ಧಿ ಪಡೆದಂಥ ಮಹಾನುಭಾವರೇ ಸೌಹರಿ ಋಷಿಗಳು ಅಂತ ತಿಳಿಸಿಕೊಡ್ತಾರೆ. ನಂತರ ಆ ಮಾಂಧಾತೃವಿನ ವಂಶದಲ್ಲಿ ಬಂದವರೇ ತ್ರಿಶಂಕು. ಅಲ್ಲಿಂದ ಬಂದವನೇ ಹರಿಶ್ಚಂದ್ರ. ಹರಿಶ್ಚಂದ್ರನಿಂದ ಬಂದವನೇ ರೋಹಿತ ಅಂದರು. ಆ ರೋಹಿತನ ವಂಶದಲ್ಲಿ ಬಂದವರೇ ಸಗರ ಮಹಾರಾಜ. ಸಗರ ಮಹಾರಾಜ ಆತನಿಂದ ಬಂದವನೇ ವಿಶೇಷವಾಗಿರತಕ್ಕಂಥ ಅಂಶುಮಂತ. ಸಗರ ಮಹಾರಾಜನ 60,000 ಜನ ಮಕ್ಕಳು. ಆತನ ಯಜ್ಞಾಶ್ವವನ್ನು ಇಂದ್ರದೇವರು ಕದ್ದು ಹೋಗಿ ಕಬಿರನಾಮಕ ಭಗವಂತನ ಸನ್ನಿಧಾನದಲ್ಲಿ ಕಟ್ಟಿ ಹಾಕಿದರೆ ಅವರೆಲ್ಲ ಭೂಮಿಯನ್ನು ತೋಡಿ ಪಾತಾಳಕ್ಕೆ ಹೋಗಿ ಕಪಿರನಾಮಕ ಭಗವಂತನ ಮೇಲೆ ದಾಳಿ ಮಾಡಲಿಕ್ಕೆ ಹೋದರೆ ನೋಟದಿಂದಲೇ ಸುಟ್ಟು ಹೋದರು. ಅವರ ಮೇಲೆ ಗಂಗೆಯನ್ನು ಹರಿಸಲಿಕ್ಕಾಗಿ ವಿಶೇಷವಾಗಿ ದಿಲೀಪ ಮೊದಲಾದಂಥವರೆಲ್ಲ ಪ್ರಯತ್ನಪಟ್ಟರು, ಆಗಲಿಲ್ಲ. ಭಗೀರಥನ ಪ್ರಯತ್ನಕ್ಕಾಗಿ ಗಂಗಾದೇವಿ ಬರ್ತಾ ಇದ್ದಾಳೆ. ಗಂಗಾದೇವಿಯಿಂದಾಗಿ ಎಲ್ಲರೂ ಉದ್ಧಾರ ಆದರು. ಆ ವಂಶದಲ್ಲಿ ಬಂದವರೇ ಘಟವಾಂಗ ಮಹಾರಾಜ, ಅಲ್ಲಿ ಬಂದವನೇ ರಘು ಮಹಾರಾಜ, ಅಲ್ಲೇ ಅಜ ದಶರಥಾದಿಗಳು, ಅಲ್ಲೇ ರಾಮಚಂದ್ರ ಬಂದ. ರಾಮನಿಗೆ ಅದ್ಭುತವಾಗಿರತಕ್ಕಂಥ ಇಬ್ಬರು ಕುಶಲವರು ಬಂದರೆ ಅವರ ವಂಶ ವಿಶೇಷವಾಗಿರತಕ್ಕಂಥ ವಿಸ್ತಾರವಾಯಿತು ಅಂತ. ನಂತರ ಅತ್ರಿ ಮಹರ್ಷಿಗಳ ಕಣ್ಣಿಂದ ಹುಟ್ಟಿ ಬಂದವರೇ ಚಂದ್ರ. ಚಂದ್ರನ ಮಗನೇ ಬುಧ, ಬುಧ ಇಲೆಯರ ಮಗನೇ ಪುರೂರವ. ಪುರೂರವನ ವಿಶೇಷವಾಗಿರತಕ್ಕಂಥ ವಂಶದಲ್ಲಿ ಬಂದವನೇ ನಹುಷ. ನಹುಷನ ಮಗನೇ ಯಯಾತಿ. ಯಯಾತಿ ಶುಕ್ರಾಚಾರ್ಯ ಮಗಳಾಗಿರತಕ್ಕಂಥ ದೇವಯಾನಿಯನ್ನು, ವೃಷಪರ್ವರಾಜರ ಮಗಳಾಗಿರತಕ್ಕಂಥ ಶರ್ಮಿಷ್ಠೆಯನ್ನು ಅವರಿಬ್ಬರಿಂದ 5 ಜನ ಮಕ್ಕಳನ್ನು ಪಡೆದ. ಆ 5 ಜನ ಮಕ್ಕಳಲ್ಲಿ ಪೂರು ತಂದೆಯ ಇಷ್ಟಾರ್ಥವನ್ನು ಪೂರ್ಣಗೊಳಿಸಿ ತಾನು ಸರ್ವಸಿದ್ಧಿಯನ್ನು ಪಡೆದ. ಆ ಪೂರ್ವಿನ ವಂಶದಲ್ಲಿ ಬಂದವರೇ ವಿಶೇಷವಾಗಿರತಕ್ಕಂಥ ಯಾದವರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಬಂದವನೇ ರಂತಿದೇವ, ಅಲ್ಲೇ ವಿಶೇಷವಾಗಿರತಕ್ಕಂಥ ಬೃಹತ್ ಕ್ಷತ್ರ ಅಂತ ವಿಶೇಷವಾಗಿರತಕ್ಕಂಥವರು ಬರ್ತಾ ಇದ್ದಾರೆ. ಅಲ್ಲಿ ಬಂದವರೇ ವಿಶೇಷವಾಗಿ ಕುರು ಬರ್ತಾ ಇದ್ದಾನೆ. ಕುರುವಿನ ವಂಶದಲ್ಲಿ ಬಂದವರೇ ಪ್ರದೀಪ ಮಹಾರಾಜ. ಪ್ರದೀಪನಿಂದ ದೇವಾಪಿ, ಶಂತನು, ಬಾಲ್ಹೀಕ. ಶಂತನು ವಂಶದಲ್ಲಿ ವಿಶೇಷವಾಗಿ ವೇದವ್ಯಾಸರಿಂದ ಧೃತರಾಷ್ಟ್ರ, ಪಾಂಡು, ವಿದುರ ಮೊದಲಾದವರ ಉತ್ಪತ್ತಿ, ಪಾಂಡವರ ಸಂತತಿ ಮೊದಲಾದ್ದು ಬಂದಿದೆ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಯದುವಿನ ವಂಶದಲ್ಲಿ ಬಂದವರೇ ಕಾರ್ತವೀರ್ಯಾರ್ಜುನ. ಅಲ್ಲಿ ಬಂದದ್ದೇ ಯಾದವ ವಂಶ. ಅಲ್ಲಿ ಯಾದವ ವಂಶದಲ್ಲಿ ಬಂದವನೇ ವಸುದೇವ. ವಸುದೇವ ದೇವಕಿಯರಲ್ಲಿ ಬಂದವನೇ ಶ್ರೀಕೃಷ್ಣ. ಸುಭದ್ರ ಹಾಗೆ ವಿಶೇಷವಾಗಿರತಕ್ಕಂಥ ರೋಹಿಣಿ ದೇವಿಯ ಮಗನಾಗಿ ಬಂದವನೇ ಬಲರಾಮ ಅಂತ ತಿಳಿಸಿಕೊಟ್ಟಾಗ ಕೃಷ್ಣನ ವಿಶೇಷವಾಗಿರತಕ್ಕಂಥ ಕಥೆಯನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭೂದೇವಿ ರಾಜರ ರೂಪದಲ್ಲಿ ದೈತ್ಯರೆಲ್ಲ ಭೂಮಿಯ ಮೇಲೆ ಹುಟ್ಟಿ ತನ್ನ ಪತಿಯಾಗಿರತಕ್ಕಂಥ ಭಗವಂತನನ್ನೇ ದ್ವೇಷ ಮಾಡ್ತಾ ಇದ್ದರೆ ತಾಳಲಾರದೆ ಆ ಭೂಭಾರವನ್ನು ಪರಿಹಾರ ಮಾಡಬೇಕು ಅಂತ ದೇವತೆಗಳ ಮೂಲಕ ಬ್ರಹ್ಮದೇವರಲ್ಲಿ, ಬ್ರಹ್ಮದೇವರ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆಕಾಶವಾಣಿ ಆಯಿತು. ಬ್ರಹ್ಮದೇವರಾಜ್ಞೆಯಿಂದ ಎಲ್ಲ ದೇವತೆಗಳು ಭೂಮಿಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ, ಭಗವಂತ ಬರ್ತಾನೆ ಅಂತ ಹೇಳಿ. ಭಗವಂತ ಬರಲಿಕ್ಕೆ ಮೊದಲೇ ಶೇಷದೇವರು ಬರ್ತಾರೆ, ನಂತರ ದುರ್ಗಾದೇವಿ, ನಂತರ ಭಗವಂತ ಬರ್ತಾನೆ. ನೀವೆಲ್ಲರೂ ನಿಮ್ಮ ನಿಮ್ಮ ವಂಶಗಳಲ್ಲಿ ಅಲ್ಲಲ್ಲಿ ಬರಬೇಕು ಭೂಮಿಯ ಮೇಲೆ ಅಂತ ಹೇಳಿದಾಗ ಎಲ್ಲರೂ ಅವತಾರ ಮಾಡಿ ಬರ್ತಾ ಇದ್ದ. ನಂತರ ದೇವಕಿ ವಸುದೇವರ ಮದುವೆಯನ್ನು ಮಾಡಿಸಿ ಅದ್ದೂರಿಯಲ್ಲಿ ಕರ್ಕೊಂಡು ಬರತಕ್ಕಂಥ ಕಂಸನಿಗೆ ಆಕಾಶವಾಣಿ ಆಯಿತು. ಹೇ ಕಂಸ, ಯಾರನ್ನು ನೀನು ಕರ್ಕೊಂಡು ಹೋಗ್ತಾ ಇದ್ದೀಯೋ ಅವಳ 8ನೆಯ ಮಗ ನಿನಗೆ ಮಾರಕ ಅಂತ ಹೇಳಿದಾಗ ದೇವಕಿಯನ್ನೇ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನು ನಿಲ್ಲಿಸಿ ಹುಟ್ಟಿದ ಮಕ್ಕಳನ್ನು ಹುಟ್ಟಿದಂತೆ ಕೊಡುತ್ತೇನೆ ಅಂತ ಮಾತನ್ನು ಕೊಟ್ಟ ವಸುದೇವ. ಹಾಗೆಯೇ ಮೊದಲನೇ ಮಗನನ್ನು ಕೊಟ್ಟಾಗ ಕೀರ್ತಿಮಂತನನ್ನು, ಇವನಿಂದ ನನಗೇನು ತೊಂದರೆ ಇಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ, ನಾರದರು ಬಂದು ಹೇಳ್ತಾರೆ, ಇವರೆಲ್ಲ ದೇವತೆಗಳಯ್ಯ, ನೀವು ದೈತ್ಯರು, ನಿಮ್ಮ ಶತ್ರುಗಳಿವರು ಅಂತ ಹೇಳಿ ಕೊಲ್ಲಬೇಕು ಅಂತ ಹೇಳಿದಾಗ, ದೇವತ ರಹಸ್ಯಕ್ಕಾಗಿ ಈ ಕಾಲನೇಮಿ ಅವನೇ ಇಲ್ಲಿ ಕಂಸನಾಗಿ ಬಂದಿದ್ದಾರೆ. ಕಂಸನ ಮೂಲಕ ದೇವಕೀ ದೇವಿಯ 6 ಜನ ಮಕ್ಕಳನ್ನು ಕೊಲ್ಲಿಸಿದರು. ಹಿಂದೆ ಷಡ್ಗರ್ಭರು ಅಂತ 6 ಜನ ಋಷಿಗಳು ದೊಡ್ಡವರಾದ ಜ್ಞಾನಿಗಳನ್ನು ಅಪಮಾನ ಮಾಡಿದರೆ, ಅಪಹಾಸ್ಯ ಮಾಡಿದರೆ, ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಬಂತು. ಅವರೆಲ್ಲ ಕಾರಣೇಮಿಯ ಮಕ್ಕಳಾಗಿ ಹುಟ್ಟಿದರೆ ತಪಸ್ಸಿಗೆ ಬ್ರಹ್ಮದೇವರ ಹತ್ರ ಹೋಗಿ ಸಾವಿಲ್ಲದ ವರವನ್ನು ಪಡೆದು ತಿರುಗಿ ಬರ್ತಾ ಇರುವಾಗ ಹಿರಣ್ಯಕಶಿಪು ಶಾಪ ಕೊಟ್ಟ, ನನ್ನ ಮಾತು ಕೇಳಿಲ್ಲ ನೀವು ಅಂತ, ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ಲಲಿ ಅಂತ ಹೇಳಿದಾಗ, ಆ ಶಾಪವನ್ನು ಸತ್ಯ ಮಾಡಲಿಕ್ಕೆ ಅವರನ್ನು ಒಂದು ರೂಪದಿಂದ ಕರ್ಕೊಂಡು ಬಂದು ದೇವಕೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸಿ ಕಂಸನ ಮೂಲಕ ಕೊಲ್ಲಿಸಿದ್ದು. 6 ಜನ ಸಂಹಾರ ಆದ ಮೇಲೆ 7ನೇವನಾಗಿ ಬಲರಾಮ ಬಂದ. ಇಬ್ಬರು ತಾಯಿಯಂದರೆ ಹೊಟ್ಟಿಯಲ್ಲಿ ಬೆಳೆದ, ದೇವಕೀ ದೇವಿಯ ಗರ್ಭದಲ್ಲಿ ಸ್ವಲ್ಪ ಕಾಲ ಬೆಳೆದು ನಂತರ ದೇವಮಾಯ ಅವರನ್ನು ರೋಹಿಣಿ ದೇವಿ ಗರ್ಭಕ್ಕೆ ಸೇರಿದರೆ ಅಲ್ಲಿಂದ ಉತ್ಪತ್ತಿ ಆಯಿತವರದ್ದು. ಹೊರಗೆ ಬರ್ತಾ ಇದ್ದಾರೆ, ನಂತರ ಇತ್ತ ದೇವಕಿ ದೇವಿಯ ಗರ್ಭದಲ್ಲಿ ಸ್ವಾಮಿ ತಾನು ಪ್ರವೇಶ ಮಾಡುತ್ತಾ ಇದ್ದಾನೆ. ನಂದಗೋಪನ ಪತ್ನಿಯಲ್ಲಿ ದೇವಮಾಯ ಪ್ರವೇಶ ಮಾಡ್ತಾ ಇದ್ದಾಳೆ. ಬ್ರಹ್ಮದೇವರು ಬಂದು ಭಗವಂತನ ಸ್ತೋತ್ರ ಮಾಡಿ ದೇವಕಿ ವಸುದೇವರಿಬ್ಬರಿಗೂ ಕೂಡ ವಿಶೇಷವಾಗಿರತಕ್ಕಂಥ ಭಗವಂತನೇ ಬರ್ತಾ ಇದ್ದಾನೆ, ಹೆದರಬೇಡಿ ಎಂದು ತಿಳಿಸಿಕೊಟ್ಟು ಅವರು ಹೊರಟಾಗ ಭಗವಂತ ಪ್ರಾದುರ್ಭೂತನಾಗಿ ಬರ್ತಾ ಇದ್ದಾನೆ. ಶಂಖ ಚಕ್ರ ಗದಾಧಾರಿಯಾಗಿ ಬರ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಿಮಗೆ ಹಿಂದಿನ ಜನ್ಮದ ಸ್ಮರಣೆ ಮಾಡಿಕೊಡ್ಲಿಕ್ಕಾಗಿ ಆ ರೂಪದಿಂದಲೇ ಇವ ದರ್ಶನ ಕೊಡ್ತಾ ಇದ್ದೇನೆ. ಈ ಜನ್ಮದಲ್ಲಿ ನೀವು ಸ್ವಲ್ಪ ಮಗ ಅಂತ ಮತ್ತು ದೇವ ಅಂತ ಎರಡು ರೀತಿಯಲ್ಲಿ ಉಪಾಸನೆ ಮಾಡ್ತೀರಾ ಅಂತ ಹೇಳಿ ಚಿಕ್ಕ ಮಗುವಾಗಿ ಮಲಗತಾ ತನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಭಗವಂತನನ್ನು ತಲೆ ಮೇಲೆ ಹೊತ್ತುಕೊಂಡು ಕೈಗೆ ಕಾಲಿಗೆ ಇದ್ದ ಎಲ್ಲ ಸರಪಳಿಗಳು ಕಳಚಿ ಬಿದ್ದು ಸುತ್ತಿರುವ ದ್ವಾರಗಳೆಲ್ಲ ತಾನಾಗಿ ತೆಗೆದುಕೊಂಡು ಸುತ್ತಿರುವ ದೈತ್ಯರೆಲ್ಲ ಮಲಗಿ ಹೋದಾಗ ಒಬ್ಬನೇ ಹೊರಟು ನದಿಯನ್ನು ದಾಟಿ ನದಿ ಮೊಣಕಾಲಿಗೆ ಬಂತವರಿಗೆ ಹಾದಿ ಬಿಡ್ತು. ಬಂದು ಯಶೋದೆಯ ಮಡಿಲಲ್ಲಿರತಕ್ಕಂಥ ಮಗುವನ್ನು ಕರ್ಕೊಂಡು ಈ ಮಗುವನ್ನಲ್ಲಿಟ್ಟು ಹೊರಟರು. ಅವರಿಗ್ಯಾಕೆ ಗೊತ್ತಾಗಿಲ್ಲ ಯಶೋಧಾದೇವಿ ಮೊದಲಾದವರಿಗೆ ಅಂದರೆ ಕೂಸು ಹುಟ್ಟಿದ್ದೇ ಗೊತ್ತಾಗಲಿಲ್ಲ. ಹುಟ್ಟಿದ ಕೂಸೇ ನಿದ್ದೆ, ನಿದ್ರಾಭಿಮಾನಿನಿ ದುರ್ಗಾದೇವಿ, ಆದ್ದರಿಂದ ಹೆಣ್ಣು ಕೂಸಾಯಿತು ಅಂತ ತಿಳ್ಕೊಂಡು ಕೊಲ್ಲಲಿಕ್ಕೆ ಬಂದು ಕೈಯಿಂದ ಹಾರಿ ಆಕಾಶಕ್ಕೆ ನಿನ್ನ ಕೊಲ್ಲುವೋ ಬೇರೆ ಕಡೆ ಇದ್ದಾನೆ ಅಂತ ಕೂಸು ಹಾರಿ ಹೋದರೆ ದೇವಕಿ ವಸುದೇವರ ಪಾದ ಹಿಡಿದು ಕ್ಷಮ ಮಾಡಿ ಅಂತ ಕೇಳಿಕೊಂಡಾಗ ನಾರದರು ಬಂದು ಹೇಳಿದರು, ಇವರೇ ಕಳಿಸಿಕೊಟ್ಟದ್ದು ಅಂತ. ಪುನಃ ಬಂಧನ ಮಾಡ್ತಾ ಇದ್ದಾನೆ. ನಂತರ ಇವ ಎಲ್ಲೋ ಇದ್ದಾನೆ ನನ್ನ ಕೊಲ್ಲುವವ, ಅವನನ್ನು ಹುಡುಕಿ ಕೊಂದು ಬನ್ನಿ ಅಂತ ತನ್ನವರನ್ನೆಲ್ಲ ಕಳಿಸಿಕೊಡ್ತಾ ಇದ್ದಾನೆ. ಅಂಥ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕಾಗಿ ಕಳಿಸಿಕೊಟ್ಟದ್ದೇ ಮೊದಲು ಪೂತಣೆಯನ್ನು. ಪೂತಣ ಬರ್ತಾ ಇದ್ದಾಳೆ, ಇತ್ತ ವಿಶೇಷವಾಗಿರತಕ್ಕಂಥ ಕೃಷ್ಣನ ಹುಟ್ಟುಹಬ್ಬ ನಡೀತಾ ಇದೆ. ವಿಶೇಷವಾಗಿರತಕ್ಕಂಥ ಎಲ್ಲರೂ ಸೇರಿದ್ದಾರೆ. ನನ್ನ ಗೋಪ ಎಲ್ಲ ದಾನಾದಿಗಳು ಮಾಡ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಬಂದವಳೆ ಪೂತನ ವಿಷಬೆರೆಸಿದ ಹಾಲನ್ನು ಕೊಡಲಿಕ್ಕೆ ಹೋದಾಗ ಹಾಲು ಸಹಿತ ಪ್ರಾಣವನ್ನೇ ಹೀರಿದ, ಸಂಹಾರ ಮಾಡ್ತಾ ಇದ್ದಾನೆ. ಅವಳ ಶರೀರವನ್ನು ಕತ್ತರಿಸಿ ಕತ್ತರಿಸಿ ದಹನ ಮಾಡಿದಾಗ ಅಗರು ಗಂಧವಂತು ಒಳಗಿರತಕ್ಕಂಥ ಊರ್ವಶಿಯ ಸಂಪರ್ಕದಿಂದಾಗಿ ಹಾಗಾಯಿತು ಅಂತ ತಿಳಿಸಿಕೊಡ್ತಾರೆ. ನಂತರ ಔತ್ಥಾನಿಕ ಪರ್ವದಲ್ಲಿ ಕೃಷ್ಣನನ್ನು ಬಂಡಿಯ ಕಳೆಗೆ ಮಳುಗಿಸಿದರೆ ನನಗಿಂತ ಬಂಡಿ ಜಾಸ್ತಿ ಆಯಿತಾ, ಮೇಲಿನ ಹಾಲು ಮೊಸರು ಜಾಸ್ತಿ ಆಯಿತಲ್ಲ ಅಂತ ಕಾಲಿಂದ ಒದ್ದು ಆ ಬಂಡಿಯ ರೂಪದಲ್ಲೇ ನಿಂತಿರತಕ್ಕಂಥ ಶಕಟಾಸುರ ಸಂಹಾರ ಮಾಡಿದ್ದಾನೆ ಭಗವಂತ. ಕೃಷ್ಣನಿಗೆ ಪ್ರತಿಯೊಂದು ಸಲ ಬ್ರಾಹ್ಮಣರು ಬರುವುದು, ಸ್ವಸ್ತಿವಾಚನ ಮಾಡುವುದು, ಇವನಿಗೇನು ಆಗಬಾರದು ಅಂತ ಮಂತ್ರ ಯಂತ್ರ ಮೂಲಿಕ ಕಟ್ಟುವುದು ಸಹಜವಾಗಿ ಬಿಟ್ಟಿತ್ತು. ಅಂಥ ಕಾಲಕ್ಕೆ ಬಂದವನೇ, ತಾಯಿ ಮಡಿಲಲ್ಲಿ ಮಲಗಿದವ ಭಾರ ಆಗಿ ತಾಯಿ ಕೆಳಗೆ ಮಲಗಿಸಿದರೆ ತೃಣಾವರ್ತ ಬಂದು ಹಾರಿಸಿಕೊಂಡು ಹೋದಾಗ ಆ ಗಾಳಿಯಲ್ಲೇ ಅವನನ್ನು ಕೊಂದು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದವನೇ ನಮ್ಮ ಶ್ರೀ ಗೋಪಾಲಕೃಷ್ಣ. ವಸುದೇವ ಗರ್ಗಾಚಾರ್ಯರನ್ನು ಕಳಿಸಿಕೊಟ್ಟರೆ ರಹಸ್ಯದಲ್ಲೇ ಇಬ್ಬರಿಗೂ ಬಲರಾಮ ಕೃಷ್ಣ ಅಂತ ನಾಮಕರಣ ಆಗ್ತಾ ಇದೆ. ಹೇಳ್ತಾ ಇದ್ದಾರೆ ವಿಶೇಷವಾದ ಇವನೇ ಭಗವಂತ, ನಾರಾಯಣ ಸಮೋ ಗುಣೈಹಿ, ಗುಣದಲ್ಲಿ ನಾರಾಯಣನಿಗೆ ಸಮಾನನಾದವ ಅಂತ ಗರ್ಗಾಚಾರ್ಯರು ಹೇಳಿದ್ದನ್ನು ತಲೆಯಲ್ಲೇ ಇಟ್ಟುಕೊಂಡಿದ್ದ ನಂದಗೋಪ. ಚಿಕ್ಕ ಮಕ್ಕಳಾಗಿಯೇ ಅನೇಕ ಕಾರ್ಯಗಳನ್ನು ಮಾಡುತ್ತಾ, ತೊಟ್ಟಿಲಲ್ಲಿ ಮಲಗಿದವರೇ ಎಲ್ಲರಿಗೆ ಸಂತೋಷ ಕೊಡತಾ, ನಂತರ ಮಗ್ಗಿಲಾಗಿ ಅಂಬೆಗಾಲಿಡತಾ, ಹೊರಕ್ಕೆ ಹೋಗಿ ಅಂಬೆಗಾಲು ಹಿಡಿತಾ ಇದ್ದವರೇ, ಆ ಗೋಪಳ್ಳಿಯಲ್ಲಿರತಕ್ಕಂಥ ಕೆಸರಲ್ಲಿ ಎಲ್ಲ ಹುಡುಗರ ಜೊತೆಗೆ ಆಟ ಆಡತ್ತ, ಮೈಯೆಲ್ಲ ಕೆಸರು ಹಚ್ಚಿಕೊಂಡು ತಾಯಿ ಹತ್ರ ಬಂದು ಹಾಗೆ ಹಾಲನ್ನು ಕುಡಿದು ಆಕೆಗೆ ಅನುಗ್ರಹ ಮಾಡಿರ್ತಕ್ಕಂಥ ಕೃಷ್ಣನ ಆ ಅಂಬೆಗಾಲಿಡುವ ಬಾಲಲೀಲೆಯನ್ನು ವರ್ಣನೆ ಮಾಡಿದರು. ನಂತರ ಅಲ್ಲಿರತಕ್ಕಂಥ ಚಿಕ್ಕ ಚಿಕ್ಕ ಕರುಗಳ ಬಾಲವನ್ನು ಹಿಡ್ಕೊಂಡು ಎಲ್ಲರೂ ಹಾಗೆ ಅದರ ಹಿಂದೆ ಓಡ್ತಾ ಆಟ ಆಡ್ತಾ ಇದ್ರೆ ಇಡೀ ಗೋಪಳ್ಳಿಗೆಲ್ಲ ಸಂತೋಷ ಆಗ್ತಾ ಇದೆ ಈ ಚಿಕ್ಕ ಹುಡುಗರ ಆಟದಿಂದ. ನಂತರ ಎಲ್ಲರೂ ಬಂದು ಕೃಷ್ಣನ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ಇವನು ಹೀಗೆ ಮಾಡಿದ ಹಾಗೆ ಮಾಡಿದ, ನಕ್ಕು ಬಿಟ್ಟಿದ್ದ ಕೃಷ್ಣ. ಎಲ್ಲರ ಮನೆಗೆ ಹೋಗ್ತಾ ಇದ್ದಾನೆ, ಹಾಲು ಮೊಸರು ಬೆಣ್ಣೆ ಎಲ್ಲ ತನ್ನದೇ, ಜಗತ್ತೆಲ್ಲ ತನ್ನದೇ, ಆದರೆ ಅವರಿಗೆ ಗೊತ್ತಿಲ್ಲದೆ ತಿಂದು ಬಿಡ್ತಾ ಇದ್ದಾನೆ. ಎಲ್ಲರ ಮನೆಯಲ್ಲಿ ಬಚ್ಚಿಟ್ಟಿರ್ತಕ್ಕಂಥದ್ದನ್ನೆಲ್ಲ ಕದ್ದು ತಿಂತಾ ಇದ್ದಾನೆ. ತನಗೆ ಬಚ್ಚಿಡದಿದ್ದರೆ, ತನಗಾಗಿ ಹಿಡಿದಿದ್ದರೆ, ಮೇಲೆ ಕಟ್ಟಿದ್ದರೆ, ಒರಳು ಕಲ್ಲು ಎಲ್ಲ ಹಾಕಿ ಮೇಲಕ್ಕೇರಿ ಅದನ್ನು ತೆಗೆದು ತಿಂದು ಒಡೆದು ಎಲ್ಲ ಚೆಲ್ಲಿ, ತನಗೆ ಏನೂ ಇಡದಿದ್ದರೆ ಅವರ ಮಕ್ಕಳನ್ನು ಚಿವಿಟಿ ಹೋಗ್ತಾ ಹೋಗ್ತಾ ಕರುಗಳನ್ನು ಆಕಳತ್ತ ಬಿಟ್ಟು ಹೋಗ್ಬಿಡ್ತಾ ಇದ್ದಾನೆ. ಎಲ್ಲರ ಹೆರಳು ಗಂಟು ಹಾಕಿ ಎಲ್ಲರನ್ನ ಜಗಳಾಡುವಂತೆ ಮಾಡ್ತಾ ಇದ್ದಾನೆ. ಇನ್ನ ಯಾರಾದರೆ ತನಗೆ ಹಾಲು ಕೊಡಲೇಬಾರದು ಅಂತಂದುಕೊಂಡ್ರೆ ಅವರ ಮನೆ ಹೆಬ್ಬಾಗಿಲಲ್ಲಿ ಕೂತ್ಕೊಂಡು ಎಲ್ಲರಿಂದ ಸೇರಿಕೊಂಡು ಮಕ್ಕಳಿಂದ ಕೂಡಿಕೊಂಡು ಅಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾ ಇದ್ದಾನೆ. ಇಲ್ಲಿ ಹೇಳಿದ್ದು ಕೃಷ್ಣ ಹಾಲು ಮೊಸರು ಕದ್ದ ಅಂದರೆ ಒಬ್ಬರ ಮನೆಗೆ ಹೋಗಿ ಕಾಲು ಹಾಲು ಕದ್ದು, ನಂತರ ಮತ್ತೆ ಒಬ್ಬನೇ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಮೊಸರು ಕದ್ದ, ಹೀಗಲ್ಲ, ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಎಲ್ಲರ ಮನೆಗಳಿಗೆ ಹೋಗಿ ಒಂದೇ ಸಮಯದಲ್ಲಿ ಒಂದು ಮನೆಯಲ್ಲಿ ಹಾಲು ಕದೀತಾನೆ, ಇನ್ನೊಬ್ಬರ ಮನೆಯಲ್ಲಿ ಮೊಸರು ಕದೀತಾನೆ, ಇನ್ನೊಬ್ಬರ ಮನೆಯಲ್ಲಿ ಆಟ ಆಡುತ್ತಾನೆ, ಇನ್ನೊಬ್ಬರ ಮನೆಯಲ್ಲಿ ಹಿಂಗೆ ಮಾಡುತ್ತಾನೆ. ಆ ಥರ ಮೇಲೆ ನೋಡತಕ್ಕಂಥ ದೇವತೆಗಳಿಗೆ ಎಲ್ಲರಿಗೂ ಕಣ್ಣಿಗೆ ಹಬ್ಬ ಆಗುವಂತೆ ಸಾವಿರಾರು ರೂಪಗಳಿಂದ ಏಕಕಾಲದಲ್ಲಿ ಎಲ್ಲ ಕಡೆ ಆಟ ಆಡತಾ ಇದ್ದಾನೆ. ಇದು ಕೃಷ್ಣನ ಬಾಲಲೀಲಾ ಅಂತ ಹೇಳ್ತಾರೆ. ಒಂದು ರೂಪದಿಂದಲೇನೆ ಒಂದು ಕಡೆ ಆದ್ಮೇಲೆ ಇನ್ನೊಂದು ಕಡೆ ಹೋದವನಲ್ಲ ನಮ್ಮಪ್ಪ. ಹಾಗೆ ಯಾರಾದರೆ ತನಗಾಗಿ ಬಡವರಾದ ಗೋಪರು ಕೃಷ್ಣನಿಗಾಗಿ ಅಂತ ಬೆಣ್ಣೆ ಹಾಲು ಮೊಸರು ಬಚ್ಚಿಟ್ಟರೆ, ಅವನಿಗೆ ಕೊಡಬೇಕು ಅಂತ ತೆಗೆದಿಟ್ಟಾಗ ಆ ಮೊಸರು ಮೊದಲಾದನ್ನು ತಗೊಂಡು ಅದನ್ನು ವೃದ್ಧಿ ಮಾಡಿ ಅವರಿಗೆ ಸಮೃದ್ಧಿಯಾಗಿ ಕೊಟ್ಟು ಬರ್ತಾ ಇದ್ದಾನೆ. ಸರ್ವತ್ರ ಎಲ್ಲರಿಗೂ ಆ ಗೋಪಳ್ಳಿಯಲ್ಲಿ ಯಾರಿಗೆ ಕಣ್ಣಲ್ಲಿ ನೀರು ಬಂದರೆ ಅಲ್ಲಿ ಕೃಷ್ಣ ಪ್ರತ್ಯಕ್ಷ, ಯಾರಿಗೆ ಕಷ್ಟ ಬಂದರೂ ಕೃಷ್ಣ ಪ್ರತ್ಯಕ್ಷ. ಎಲ್ಲರಲ್ಲೂ ಧೈರ್ಯ ಮೂಡತಾ ಇದೆ, ನಮಗೆ ಕೃಷ್ಣ ಇದ್ದಾನೆ, ಏನೇ ಕಷ್ಟ ಬರಲಿ ನಮಗೆ ಕೃಷ್ಣ ಇದ್ದಾನೆ ಎಂಬ ಧೈರ್ಯ ಎಲ್ಲರಲ್ಲಿ ಮೂಡಿದೆ, ಸಂತೋಷ ಮೂಡಿದೆ. ಅವರೆಲ್ಲರ ಅಂದುಕೊಳ್ಳುತ್ತಾ ಇದ್ದಾರೆ, ಇವರಿಬ್ಬರು ವಿಶೇಷವಾಗಿರತಕ್ಕಂತಹ ದೇವತೆಗಳೇ ಬಂದಿದ್ದಾರೆ ಈ ಹಳ್ಳಿಯಲ್ಲಿ, ಈ ಆಕಳುಗಳು ಇವಳ ಮಗುಗಳ ಮಧ್ಯ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಯಾರೂ ಅಲ್ಲ, ಎಲ್ಲ ದೇವತೆಗಳೇ ಪ್ರಾರ್ಥನೆ ಮಾಡಿ ತಪಸ್ಸನ್ನು ಮಾಡಿ ಆ ಗೋಪಳ್ಳಿಯಲ್ಲಿ ಬಂದಿದ್ದಾರೆ. ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಕೃಷ್ಣ ತಾನು ಮಥುರೆಯಿಂದ ಅಲ್ಲಿಗೆ ಬಂದು ಅನುಗ್ರಹ ಮಾಡಿದ್ದ ಅಂತ ಉತ್ತರವನ್ನು ಕೊಡ್ತಾ ಇದ್ದ. ನಂತರ ಕೃಷ್ಣ ತಾಯಿ ಮೊಸರು ಕಡಿತಾ ತನ್ನ ನೆನೆಯುತ್ತಾ ಇದ್ದರೆ ಅನುಗ್ರಹ ಮಾಡಿ ಹತ್ತಿರ ಬಂದು ಹಾಲು ಕೊಡು ಅಂತ ಕೇಳಿ ಹಾಲು ಕೊಡುದು. ಆ ಕುಡಿಯೋ ಕಾಲಕ್ಕೆ ಎದುರಿಗಿರುವಂಥ ಹಾಲು ಉಕ್ಕಿ ಹೋಗ್ತಾ ಇದ್ದರೆ ತಾಯಿ ತನ್ನ ಬಿಟ್ಟು ಹೋದರೆ ಸಿಟ್ಟಿನಿಂದ ಮೊಸರಿನ ಗಡಿಗೆಯನ್ನು ಒಡೆದು ಒಳಗೆ ಹೋಗಿ ಬೆಣ್ಣೆಯನ್ನು ತಿಂದು ಬಚ್ಚಿಟ್ಟುಕೊಂಡು ತಾಯಿ ಹಿಡ್ಕೊಳ್ಳಿಕ್ಕೆ ಬಂದರೆ ಓಡತಾ ಕೊನೆಗೆ ತಾನೇ ಸಿಕ್ಕ. ಹಗ್ಗದಿಂದ ಕಟ್ಟಲಿಕ್ಕೆ ಹೋದರೆ ಎಷ್ಟು ಹಗ್ಗ ತಂದರೂ ಎರಡಂಗುಲ ಕಡಿಮೆಯ ಮಾಡಿ ಅಹಂಕಾರ ಹೋದ ಕೂಡಲೇ ಮೊದಲನೇ ಹಗ್ಗಕ್ಕೇನೆ ಕಟ್ಟಿಸಿಕೊಂಡು ಎರಡಂಗುಲ ಉಳಿಸಿದ. ಅಂಥವನನ್ನು ಒರಳಿಗೆ ಕಟ್ಟಿದರೆ ಒರಳನ್ನೇ ಸೆಳೆಕೊಂಡು ಹೋಗಿ ಹಿತ್ತಲಲ್ಲಿರತಕ್ಕಂಥ ಗಿಡಗಳನ್ನು ಉರುಳಿಸಿ ನಲಕೂಬರ ಮಣಿಗ್ರೀವರ ಶಾಪವನ್ನು ವಿಮೋಚನೆ ಮಾಡಿ ಅವರಿಂದ ಸ್ತೋತ್ರಕ್ಕೆ ಪಾತ್ರನಾದಂಥ ಭಗವಂತ ವಿಶೇಷವಾಗಿರತಕ್ಕಂಥ ಆ ಪಳ್ಳಿಯಲ್ಲಿ ಆಟ ಅದ್ಭುತವಾಗಿತ್ತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಉಪನಂದ ಹೇಳ್ತಾ ಇದ್ದಾನೆ, ಬಲರಾಮಕೃಷ್ಣನಿಗೆ ಕಂಸನಿಂದ ತೊಂದರೆ ಆಗ್ತಾ ಇದೆ, ನಾವು ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿದರೆ ಎಲ್ಲರೂ ವೃಂದಾವನಕ್ಕೆ ಹೊರಡ್ತಾ ಇದ್ದಾರೆ. ವೃಂದಾವನಕ್ಕೆ ಹೋಗಿ ಅದ್ಭುತವಾಗಿ ಆ ಭಾಂಡೀರ ವಡವೃಕ್ಷದ ಹತ್ರ ಆಡಿಕೊಳ್ತಾ ಇದ್ದಾರೆ. ಕರುಗಳನ್ನು ಕಾಯಲಿಕ್ಕೆ ಹೋಗ್ತಾ ಇದ್ದಾರೆ. ಕರುಗಳನ್ನು ಕಾಯಲಿಕ್ಕೆ ಹೋದಾಗ ಕರುಗಳ ಮಧ್ಯದೇ ಬಂದಿರತಕ್ಕಂಥ ವತ್ಸಾಸುರ ಬಂದರೆ ಅವನನ್ನು ಸಂಹಾರ ಮಾಡಿದ ಕೃಷ್ಣ. ಹಾಗೆ ಇನ್ನೊಂದು ಸಲ ಹೋದಾಗ ಅಲ್ಲಿ ಬಕಾಸುರ ಬಂದ, ಬಕಾಸುರನ ಸಂಹಾರ ಮಾಡಿ ನಂದ ನೆನೆಯುತ್ತಾ ಇದ್ದಾನೆ. ಇವರೆಲ್ಲ ಸಾಮಾನ್ಯರಲ್ಲ, ಗರ್ಗಾಚಾರ್ಯರು ಹೇಳಿದಂಥ ನಾರಾಯಣನೇ ಬಂದಿದ್ದಾನೆ. ನಂತರ ಇವರ ಆಟ ಪಾಠಗಳನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಆ ಆಕಳಗಳನ್ನು ಕಾಯಲಿಕ್ಕೆ ಹೊರಟಂಥ ಇವರು ಯುದ್ಧ ಆಡಿದಂತೆ ನಾನಾ ಆಟಗಳು ಆಡೋದು, ನಾನಾ ವಾದ್ಯಗಳನ್ನು ಬಾರಿಸೋದು, ನರ್ತನ ಮಾಡೋದು, ಗಾನ ಮಾಡೋದು ಎಲ್ಲವನ್ನ ಮಾಡುತ್ತಾ ಇದ್ದಾರೆ. ಆ ಮುಂದೆ ಗೋವುಗಳ ಹಿಂಡು, ಹಿಂದೆ ಗೋಪಾಲದ ದಂಡು ಅನ್ನುವಂತೆ ಆ ಕೃಷ್ಣ ಎಷ್ಟು ಜನ ಗೋಪಾಲಕರಿದ್ರು, ಎಷ್ಟು ಮೈಲಿ ದೂರ ನಡಬೇಕಾಗಿತ್ತು ಗೋಕುಲಕ್ಕೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಮೈಲಿ ದೂರ ಆಕಳಗಳನ್ನು ಕಾಯ್ತಾ 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 ಕರ್ಕೊಂಡು ಹೋದರು. ಮಧ್ಯದಲ್ಲಿ ಯಾರಿಗೆ ಕಾಲು ನೋವು ಬಂದು ಕೂತರೂ ಕೃಷ್ಣ ಪ್ರತ್ಯಕ್ಷ. ಸುಸ್ತಾಗಿ ಕೂತಿರುವಂತಹ ಪ್ರತಿಯೊಬ್ಬರ ಕಾಲು ಒತ್ತೋದೇನು, ನೀರು ಕೊಡೋದೇನು, ಉಪಚಾರ ಮಾಡೋದೇನು ಎಲ್ಲವನ್ನ ಮಾಡುತ್ತಿದ್ದ. ಎಲ್ಲರಲ್ಲಿ ಭಾವನೆ ಒಂದೇ, ಕೃಷ್ಣ ನಮಗಾಗಿದ್ದ. ಅಂತಹ ಕೃಷ್ಣ ಅಣ್ಣನ ಸೇವಾ ಮಾಡಿದ, ಇವನಿಗೆ ಕಾಲೇ ನೋವು ಆಗಲ್ಲ ಅಂತಿದ್ದಾಗ
ಅವರಿಂದ ಸೇವಾ ತಗೊಂಡವರಿಗೆ ಸಂತೋಷ ಕೊಡಬೇಕು ಅಂತ ಕಾಲು ನೋವು ಅಂತ ಕೂತಾಗ ಇವನನ್ನು ಮಲಗಿಸಿಕೊಳ್ಳೋರು ಕೆಲವರು, ಕಾಲು ಒತ್ತೋರು ಕೆಲವರು, ಎಲೆಗಳಿಂದ ಬೀಸುವವರು ಕೆಲವರು, ಇನ್ನ ಕೆಲವರು ಇವ ಮಲಗಿದ್ದರೆ ಅವನ ಕೇಳುವಂತೆ ಸ್ನೇಹ ಕ್ಲಿನ್ನ ಧಿಯಃ ಶನೈ, ಅವನ ಮೇಲೆ ವಿಶೇಷವಾದಂತಹ ಪ್ರೀತಿಯಿಂದ ಅವನ ಮೇಲೆ ಹಾಡನ್ನು ಹೇಳ್ತಾ ಕಂಠ ಬಿಗಿದು ಹೋಗಿ ಅಂತ ಬಿಗಿದು ಹೋದ ಕಂಠದಿಂದ ಗಾನ ಮಾಡುತ್ತಾ ಆ ಕೃಷ್ಣನಿಗೆ ಎಲ್ಲರೂ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಕೃಷ್ಣ ಅಲ್ಲಿ ವರ್ಷಾಕಾಲ ಎಲ್ಲ ಕಾಲಗಳಲ್ಲಿ ಎಂತ ಇದೆ ಆಟ ಆಡಿದ ಅಂತ ಹೇಳ್ತಾರೆ. ಆ ಮಳೆಗಾಲದಲ್ಲಿ ಬೆಟ್ಟದ ತುದಿಯಲ್ಲಿ ಇಂದ್ರಕೀಲ ಪರ್ವತ, ಆ ಪರ್ವತದ ತುದಿಯಲ್ಲಿ ಒಳಗೆ ಗುಹೆಯಲ್ಲಿ ಬಂಡೆ ಕಲ್ಲಿದ್ದರೆ ಆ ಕಲ್ಲನ್ನೇ ತಟ್ಟೆಯನ್ನಾಗಿ ಮಾಡಿ ಅಲ್ಲಿ ವಿಶೇಷವಾಗಿರತಕ್ಕಂಥ ಮೊಸರನ್ನವನ್ನು ತಿಂದ ಅಂತ ಹೇಳ್ತಾರೆ. ಈಗಲೂ ಆ ತಟ್ಟೆಯನ್ನು ನೋಡಬಹುದು, ಬಂಡೆಯನ್ನೇ ತಟ್ಟೆಯನ್ನಾಗಿ ಮಾಡಿದ್ದಾನೆ ಮಹಾನುಭಾವ. ಅಷ್ಟೇ ಅಲ್ಲ, ಬಹಳ ಕಡೆ ಹೋದಾಗ ಅಲ್ಲಿ ನೋಡಿದವು ಎಲ್ಲರೂ ಪರಮಾನ್ನವನ್ನು ತಂದಿದ್ದಾರೆ, ಕ್ಷೀರಾನ್ನವನ್ನು ಅಂದರೆ ಪಾಯಸವನ್ನು ತಂದಿದ್ದಾರೆ, ಕುಡಿಲಿಕ್ಕೆ ಬಟ್ಲಿಲ್ಲ ಅಂತ ಹೇಳಿದರೆ ಕೃಷ್ಣ ಗಿಡದ ಕಡೆ ನೋಡಿದರೆ ಎಲ್ಲ ಎಲೆಗಳು ದೊನ್ನೆಗಳಾದವು, ಎಲ್ಲ ಎಲೆಗಳೆಲ್ಲ ದೊನ್ನೆಗಳಾದವು, ಅದರಲ್ಲಿ ಎಲ್ಲರೂ ಕುಡಿದ್ರು. ಈಗಲೂ ಎಲ್ಲ ಗಿಡ ಪಕ್ಕದಲ್ಲಿರುವ ಎಲ್ಲ ಗಿಡಗಳು ಅಗಲದ ಎಲೆ ಬಿಟ್ಟರೆ ಆ ಒಂದು ಗಿಡ ಮಾತ್ರ ದೊನ್ನೆಗಳನ್ನು ಬಿಡುತ್ತೆ, ಈಗಲೂ ತಗೊಳ್ಬೋದು. ಅಲ್ಲಿಗೆ ಎಷ್ಟು ಶ್ರದ್ಧ ಅವರಿಗೆ ಅಂದರೆ ಆ ಗಿಡದ ಒಂದು ಎಲೆಯನ್ನು ಯಾರು ಕೀಳದೆ ಅವ್ರು ನೋಡಿಕೊಳ್ತಾರೆ. ನಾವೆಲ್ಲ ಹೋಗಿ ಒಂದು ಎಲೆ ತರಲಿಕ್ಕೆ ಬಹಳ ಹರಸಾಹಸ ಮಾಡಬೇಕಾಯಿತು. ನಂತರ ಕೃಷ್ಣ ತಾಳವನಕ್ಕೆ ಹೋಗಿ ಕತ್ತೆ ರೂಪದಲ್ಲಿರತಕ್ಕಂಥ ಧೇನುಕಾಸುರನನ್ನು ಬಲರಾಮದೇವರಿಂದ ಸಂಹಾರ ಮಾಡಿಸಿ ನಂತರ ಎಲ್ಲರೂ ಹೋಗಿ ಕಾಳಿಂದಿ ಮಡುವಿನ ನೀರನ್ನು ಕುಡಿದು ಸತ್ತು ಬೀಳುವಾಗ ಕೃಷ್ಣ ತನ್ನ ನೋಟದಿಂದಲೇ ಎಲ್ಲರನ್ನು ಬದುಕಿಸಿದ. ಚೆಂಡಿನ ನೆಪದಿಂದ ಮಡುವಿಗೆ ಹಾರಿ ಕಾಳಿಯನ ಮರ್ದನ ಮಾಡಿ ಡೊಲ್ಲಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು ಅನೀನದತ್ ಪದ್ಮಭುವೋ ಮೃದಂಗಂ ಜಗೌ ಹನುಮಾನ್ ಜಗತಾಮ ಅಧೀಶಂ ಅದರ್ಶಯ ತಾಳಗತಿ ಕಪರ್ತಿ ನನರ್ತ ಗೋಪಾಲಕ ಬಾಲಮೌಲಿಹಿ ಅಂತ ಕೃಷ್ಣ ನರ್ತನ ಮಾಡಿ ಆ ನೆಪದಿಂದ ಅಹಂಕಾರವನ್ನು ತೆಗೆದು ರಮಣಕ ದ್ವೀಪಕ್ಕೆ ಕಳಿಸಿಕೊಟ್ಟು ಇಡೀ ನೀರಲ್ಲಿ ವ್ಯಾಪಿಸಿದಂಥ ವಿಷವನ್ನೆಲ್ಲ ಪರಿಹಾರ ಮಾಡಿದ ವಿಷದೊಳಗಿರುವ ಸ್ವಾಮಿಯೇ ಇವ. ನಂತರ ವಿಶೇಷವಾಗಿರತಕ್ಕಂಥ ಪ್ರಳಂಬಾಸುರನ ಸಂಹಾರ ಮಾಡಿ ಮುಂಜಾಟವಿಯಲ್ಲಿ ವಿಶೇಷವಾಗಿರತಕ್ಕಂಥ ಕಾಳಿಯನ ಮರ್ದನ ಮಾಡಿದಾಗ ಅವತ್ತು ರಾತ್ರಿ ಅಗ್ನಿ ಬಂದಿತ್ತು, ಆ ಅಗ್ನಿಯನ್ನು ಪಾನ ಮಾಡಿ ತಮ್ಮವರನ್ನು ರಕ್ಷಣೆ ಮಾಡಿದ್ದು. ನಂತರ ಮುಂಜಾಟವಿಯಲ್ಲಿ ಮತ್ತು ಪುನಃ ಆಕಳುಗಳೆಲ್ಲ ತಪ್ಪಿಸಿಕೊಂಡು ಹೋದರೆ ಕೃಷ್ಣ ಪ್ರತಿಯೊಂದು ಆಕಳನ್ನ ತಾನು ಕೂಗಿ ಕರೆದು 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 ಎಲ್ಲರನ್ನ ಕರೆಕೊಂಡು ಬಂದ. ಮತ್ತು ದಾವಾಗ್ನಿ ಬಂತು ಮತ್ತು ಕುಡಿದು ಎಲ್ಲರೂ ಹಾದಿ ತಪ್ಪಿದ್ದರೆ ಇದ್ದ ಕಡೆಯೇ ಎಲ್ಲರೂ ಕಣ್ಣು ಮುಚ್ಚಿ ಅಂತ ಹೇಳಿ ಕಣ್ಣು ತೆಗೆದಾಗ ಎಲ್ಲರೂ ಮನೆ ಮುಂದೆ ಇರುವಂತೆ ಮಾಡಿದ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಇಂದ್ರದೇವರ ಯಾಗವನ್ನು ನಿಲ್ಲಿಸಿ ಪರ್ವತಕ್ಕೆ ಪೂಜೆಯನ್ನು ಮಾಡಿಸಿ ಪರ್ವತ ಆಕಾರದಲ್ಲಿ ತಾನೇ ನಿಂತು ಪೂಜೆಯನ್ನು ಸ್ವೀಕಾರ ಮಾಡಿ ಗೋವರ್ಧನಗಿರಿಗೆ ಪ್ರದಕ್ಷಿಣೆಯನ್ನು ಎಲ್ಲರಿಂದ ಕೂಡಿಕೊಂಡು ತಾನೇ ಪ್ರದಕ್ಷಿಣೆ ಮಾಡಿಸಿದ, ತಾನೂ ಮಾಡಿದ. ಸಿಟ್ಟು ಬಂದ ಇಂದ್ರದೇವರು ಮಳೆ ಸುರಿಸಿದರೆ ಗೋವರ್ಧನಗಿರಿಯನ್ನು ಎತ್ತಿ ತನ್ನವರನ್ನ ರಕ್ಷಣೆ ಮಾಡಿ ಇಂದ್ರದೇವರು ಶರಣಾಗತರಾಗಿ ಕ್ಷೀರದಿಂದ ಅಭಿಷೇಕ ಮಾಡಿ ಗೋವಿಂದ ಅಂತ ನಾಮಕರಣ ಮಾಡುವಂತೆ ಮಾಡಿದ. ಈಗಲೂ ಅಲ್ಲಿ ಗೋವಿಂದ ಕುಂಡ ಅಂತ ಈಗಲೂ ಸಿಗುತ್ತೆ, ಕೃಷ್ಣನಿಗೆ ಅಭಿಷೇಕ ಮಾಡಿದ ಜಲ ಈಗಲೂ ಸಿಗುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ದ್ವಾದಶಿ ದಿನ ಅಕಾರದಲ್ಲಿ ಸ್ನಾನಕ್ಕೆ ಹೋದಂಥ ನಂದಗೋಪನನ್ನ ವರುಣದೇವರ ಭಟ ಯಕ್ಷ ಹೊತ್ತುಕೊಂಡು ಹೋದರೆ ಕೃಷ್ಣ ಹೋಗಿ ಬಿಡಿಸಿಕೊಂಡು ವರುಣದೇವರ ಸನ್ನಿಧಾನದಲ್ಲಿ ಕೃಷ್ಣನಿಗಾದಂಥ ಸನ್ಮಾನವನ್ನು ನೋಡಿ ನಂದಗೋಪರಿಗೆ ತುಂಬ ಆಶ್ಚರ್ಯ ಆಯಿತು. ನಂತರ ಎಲ್ಲರೂ ಕೇಳಿದರು, ನೀನು ದೇವ ಅಲ್ವಾ, ನಿನ್ನ ಲೋಕ ನಮಗೆ ತೋರಿಸು ಅಂತ ಹೇಳಿದಾಗ ಎಲ್ಲರಿಗೂ ಬ್ರಹ್ಮಹೃದಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡುವಂತೆ ಮಾಡಿ ಆ ಸ್ನಾನಕಾರದಲ್ಲಿ ವೈಕುಂಠ ದರ್ಶನ ಮಾಡಿಸಿದ ಕೃಷ್ಣ. ನಂತರ ಶರದೃತು ಬರ್ತಾ ಇದೆ, ರಾತ್ರಿ ಕಾಲದಲ್ಲಿ ವೇಣುಗಾನವನ್ನು ಮಾಡಿ ತನಗಾಗಿ ತಪಸ್ಸನ್ನು ಮಾಡಿ ಬಂದಿರತಕ್ಕಂಥ ಗೋಪಿಕಾ ಸ್ತ್ರೀಯರಿಗೆ ಅನುಗ್ರಹ ಮಾಡಿ ರಾಸಕ್ರೀಡೆಯನ್ನು ಆಡಿದ, ಅವರವರನ್ನು ಅವರವರ ಮನೆಯಲ್ಲಿ ಇರುವಂತೆ ಮಾಡಿ ತೇಜೋರೂಪದಿಂದ ತನ್ನ ಜೊತೆಗೆ ಆಡುವಂತೆ ಮಾಡಿದ ಭಗವಂತ, ಅವರಿಗೆಲ್ಲ ಚೂರು ಮನಸ್ಸಿಗೆ ಬಂತು, ನಮ್ಮನ್ನು ನೋಡಿಯೇ ಕೃಷ್ಣ ಮೋಹಿತನಾಗಿದ್ದಾನೆ ಅಂತ ಬಂದರೆ ಆ ಮದವನ್ನೆಲ್ಲ ಪರಿಹಾರ ಮಾಡಿದ, ನಾನು ಬೇರೆ ಎಂಬುದೇ ತೋರಿಕೊಟ್ಟ. ನಂತರ ಎಲ್ಲರೂ ಸೇರಿಕೊಂಡು ಕೃಷ್ಣ ಕಾಣದೇ ಹೋದರೆ ಗಾನವನ್ನು ಮಾಡಿದರು, ಜಯತಿ ತೇ ಅಧಿಕಂ ಕೃಷ್ಣ ಜನ್ಮನಾ ವ್ರಜ, ಮತ್ತು ಪ್ರಾದುರ್ಭೂತನಾದ ಎಲ್ಲರಿಗೂ ಸಂತೋಷವನ್ನು ಕೊಟ್ಟ. ನಂತರ ವಿಶೇಷವಾಗಿರತಕ್ಕಂಥ ಅಜಗರ ನಂದಗೋಪನನ್ನು ಹಿಡಿಯಲಿಕ್ಕೆ ಬಂದರೆ ಅದರಿಂದ ವಿಶೇಷವಾಗಿ ಬಿಡುಗಡೆ ಮಾಡಿ ಅಜಗರ ಸುದರ್ಶನಾದ ವಿದ್ಯಾಧರನಾಗಿಯೇ ಹೋಗುವಂತೆ ಮಾಡಿದ ಕೃಷ್ಣ. ನಂತರ ರಾಸಕ್ರೀಡೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಗೋಪಿಕಾಸ್ತ್ರೀಯರನ್ನು ಅಪಹಾರ ಮಾಡಿಕೊಂಡು ಕರ್ಕೊಂಡು ಹೋಗತಕ್ಕಂಥ ಶಂಖಚೂಡನನ್ನು ಸಂಹಾರ ಮಾಡಿ ಅನುಗ್ರಹ ಮಾಡಿದ. ನಂತರ ವೃಷಭರೂಪಿಯಾಗಿ ಅರುಷ್ಟಾಸುರ ಬಂದರೆ ಅವನನ್ನು ಸಂಹಾರ ಮಾಡಿದ. ನಂತರ ಕೇಶಿ ನಾಮಕ ದೈತ್ಯ ಕುದುರೆ ರೂಪದಲ್ಲಿ ಬಂದ, ಅವನನ್ನು ಸಂಹಾರ ಮಾಡಿದ ಶ್ರೀ ಗೋಪಾಲಕೃಷ್ಣ. ನಂತರ ಮಥುರೆಗೆ ಹೋಗಿ ಕಂಸನ ಸಂಹಾರ ಮಾಡಬೇಕು, ನಾರದರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸ್ವಾಮಿ ನಾಳೆ ಕಂಸನ ಸಂಹಾರ ಮಾಡ್ತೀಯ, ಅದು ನಾವು ನೋಡಲಿಕ್ಕಿದ್ದೇವೆ ಅಂತ ಭಗವಂತನ ಸ್ತೋತ್ರ ಮಾಡುವುದರೊಳಗೆ ಕಂಸ ನೋಡ್ತಾ ಇದ್ದಾನೆ. ಧನುರ್ಯಾಗವನ್ನು ಹೂಡಿದ ಅಕ್ರೂರನನ್ನು ಕೃಷ್ಣನ ಹತ್ರ ಕಳಿಸಿಕೊಡ್ತಾ ಇದ್ದಾನೆ. ಅಕ್ರೂರ ಬಂದವನೇ ವೃಂದಾವನದಲ್ಲಿ ಕೃಷ್ಣನ ಕಾಲು ಹೆಜ್ಜೆಯ ಗುರುತನ್ನು ಹಿಡಿದು ಆ ಪಾದಗಳ ಮೇಲೆ ಉರುಳಾಡಿ ಉರುಳಾಡಿ ಕೃಷ್ಣನ ದರ್ಶನ ಮಾಡಿದ. ಕ್ಷೀರವನ್ನು ಕರೀತಾ ದರ್ಶನ ಕೊಟ್ಟರು ಬಲರಾಮ ಕೃಷ್ಣರು, ಅನುಗ್ರಹ ಮಾಡಿ ತಮ್ಮವರಾದ ಗೋಪಿಕಾಸ್ತ್ರೀಯರಿಗೆ ಸಮಾಧಾನ ಮಾಡಿ ಮಥುರೆಗೆ ಹೊರಟಂತಹ ಕೃಷ್ಣರಾಮರು. ಮಾರ್ಗ ಮಧ್ಯದಲ್ಲೇ ಸ್ನಾನಕ್ಕಿಳಿದಂಥ ಸಂಧ್ಯಾವಂದನಗಿಳಿದಂಥ ಅಕ್ರೂರನಿಗೆ ಆ ಹೃದಯದಲ್ಲಿ ತಮ್ಮ ದರ್ಶನ ಕೊಟ್ಟು ಅನುಗ್ರಹ ಮಾಡಿದರು. ನಂತರ ಮಥುರಾಪುರಕ್ಕೆ ಬಂದ ಮೇಲೆ ಅಕ್ರೂರನ್ನು ಕಳಿಸಿಕೊಟ್ಟು ತಾವು ಪ್ರತ್ಯೇಕವಾಗಿ ಬರ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಈ ಸಪ್ತಾಹ ಕಾರ್ಯಕ್ರಮದ ಮಂಗಳ ಮಹೋತ್ಸವ ಇಟ್ಟು ಮಡುವಿನಲ್ಲೇ ವಾಸ ಮಾಡಿಕೊಂಡಿರತಕ್ಕಂಥ ನಮ್ಮವರೇ ಆಗಿರತಕ್ಕಂಥ ವಾದ್ಯರಾಜ ಮತ್ತು ಲಕ್ಷ್ಮೀಬಾಯಿಯವರು ನಮಗೆ ಬಹಳ ಬೇಕಾದವರು, ನನ್ನ ಶಿಷ್ಯರವರು, ಅವರ ಮಗಳು ತುಂಬ ಭಗವದ್ಭಕ್ತಳು, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಚಿಕ್ಕ ಮಗುದು. ಮದುವೆ ಆದ ಮೇಲೆ ಭಗವಂತನ ಸಂಕಲ್ಪಾನುಸಾರ ಹರಿಪಾದ ಸೇರಿದ್ದಾಳೆ, ಆ ಮಗುವಿಗೆ ಸದ್ಗತಿ ಆಗಬೇಕು ಅಂತಲೇ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭವಾಗಿ ಭಾಗವತ ಸಪ್ತಾಹವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಮಂಗಳ ಮಹೋತ್ಸವ ನಾಳೆ ಇರುತ್ತೆ 11ರಿಂದ 12 ಗಂಟೆವರೆಗೂ. ನಾಳೆ ಪುನಃ ಸೇರೋಣ. ಶ್ರೀಕೃಷ್ಣ ಅರ್ಪಣೆ.